ಸತ್ಯಜ್ಞಾನಾಂತ ಸ್ವರೂಪನಾದ ಪರಂಬ್ರಹ್ಮ ಪರಂಜ್ಯೋತಿ ಪರಮಪುರುಷ ಪರವಾಸನ ಪಾದಗಳಲ್ಲಿ ಪ್ರಾಣ ಪ್ರಣಾಮಗಳನ್ನು ಮಾಡಿ ಶ್ರೀ ಭಗವಂತನ ಶಬ್ದರೂಪವಾದ ಶರೀರವಾಗಿರುವ ಶ್ರೀಮದ್ ಭಾಗವತ ಕಥಾನುಸಂಧಾನವನ್ನು ಶ್ರೀ ಹಯಗ್ರೀವರ ಸನ್ಯಾಸದಲ್ಲಿ ಪ್ರಾರಂಭ ಮಾಡಿದ್ದನ್ನು ಮುಂದುವರಿಸುತ್ತಿದ್ದೇವೆ. ನಿನ್ನೆ ದಿವಸ ಉಪಸಂಹಾರ ಸಂದರ್ಭದಲ್ಲಿ ಶ್ರೀ ನರಸಿಂಹಸ್ವಾಮಿ ವೈಭವವನ್ನು ಕೊಂಡಾಡಿದೆವು. ಉಳಿದ ದೇವತೆಗಳಿಂದ ಯಾವ ಭಗವಂತನ ಕೋಪವನ್ನು ಶಮನಗೊಳ್ಳಲು ಶಮನ ಮಾಡಲು ಸಾಧ್ಯವಾಗಲಿಲ್ಲವೋ ಆ ಕೋಪಶಮನವನ್ನು ಶಿಶು ಪ್ರಹ್ಲಾದನು ತನ್ನ ಸತ್ಯಾನುಪೇತವಾದ ಅಂತೆಯೇ ರಮಣೀಯವಾದ ಮಾತುಗಳಿಂದ ಭಗವಂತನ ಸಂತೋಷಪಡಿಸಿ ಸಮಾಧಾನದ ವಾತಾವರಣ ಉಂಟು ಮಾಡಿದಾಗ ದೇವತರು ಒಬ್ಬೊಬ್ಬರು ಹಿಂದೆ ಮಾಡಿದ ಪ್ರಾರ್ಥನೆಗಳನ್ನು ಮುಂದುವರಿಸಿ ಭಗವಂತನಿಗೆ ದೈತ್ಯ ಸಂಹಾರ ಮಾಡಿ ಲೋಕವನ್ನು ಕಾಪಾಡೋದಕ್ಕೋಸ್ಕರವಾಗಿ ಕೃತಜ್ಞತೆ ಸಮರ್ಪಣೆ ಮಾಡಿದರು. ಈ ಭಯಂಕರವಾದ ವಾತಾವರಣ ಇದ್ದಾಗ ಒಂದು ಮಧುರವಾದ ಪ್ರಸಂಗವನ್ನು ಶುಕಬ್ರಹ್ಮರ್ಷಿ ಹೇಳ್ತಾರೆ. ಬ್ರಹ್ಮದೇವರನ್ನು ಹತ್ತಿರ ಕರೆದು ಇನ್ನು ಮುಂದಕ್ಕೆ ಹೀಗೆಲ್ಲ ಪೂರ್ವಾಪರ ವಿಚಾರ ಮಾಡದೆ ಕೇಳಿದವರು ಕೇಳಿದ ವರ ಕೊಡಬೇಡಿ, ಹಾಗೆ ವರ ಕೊಟ್ಬಿಟ್ಟು ನಮಗೂ ಸಮಸ್ಯೆ ನಿಮಗೂ ಸಮಸ್ಯೆ ಲೋಕಕ್ಕೂ ಸಮಸ್ಯೆ ಉಂಟಾಗುವಂತ ಮಾಡಬೇಡಿ ಅಂತ ಬ್ರಹ್ಮದೇವರ ಕಿವಿಯಲ್ಲಿ ಒಂದು ಪಿಸು ಮಾತನ್ನು ನರಸಿಂಹದೇವರು ನೋಡಿದ್ರು ಅಂತ ಶುಕಬ್ರಹ್ಮರ್ಷಿ ಹೇಳುತ್ತಾರೆ. ಆ ಮಾತು ಕೇಳ್ತಾರೆ ಅಷ್ಟೆ, ಓ ಅವಶ್ಯವಾಗಲಿ ಅಂತ ಹೇಳ್ತಾರೆ. ಇದಾದ ಕೆಲವು ಮುಂದಿನ ಯುಗದಲ್ಲಿ ರಾವಣ ಬಂದು ತಪಸ್ ಮಾಡಿದಾಗ ಯಥೇಚ್ಛವಾಗಿ ಒಂದು ಕೇಳಬೇಕೆಂದೇ ಕೊಡ್ತಾರೆ. ಪುನಃ ಹೇಳಬೇಕು ಹೇಳಿಸ್ಕೊಂಡ್ರು ತುಂಬ ರೂಢಿಯಾಗಿರೋದ್ರವರಿಗೆ ಇದಕ್ಕೆ ಕಠಿಣ ಬೆಲೆ ಕೊಡೋಲ್ಲ, ಅವರು ತಮ್ಮಿಷ್ಟಂತೆ ಮಾಡ್ತಾರೆ. ಅವರು ಇರಲಿ, ಪ್ರಕೃತದಲ್ಲಿ ಸನ್ನಿವೇಶವನ್ನು ಹಗುರ ಮಾಡಿ ಆಯಿತು ನರಸಿಂಹದೇವರು. ಆ ನರಸಿಂಹದೇವರ ಮುಂದಲೇ ನರಸಿಂಹದೇವರ ಅನೋಕಿಯ ಪಾತ್ರನಾದ ಪ್ರಹ್ಲಾದರಾಯರ ವಂಶದೇ ಹುಟ್ಟಿದ ಮೊತ್ತವ ಮಹಾಪುರುಷ ಪರಮ ಭಾಗವತೋತ್ಮ ಕಥೆಯನ್ನು ಇನ್ನು ಅನುಸಂಧಾನ ಮಾಡಿ ದಶಮಸ್ಕಂಧಕ್ಕೆ ಇಳಿಯುತ್ತಿದ್ದೇವೆ. ಆ ಪರಮ ಭಾಗವತೋತ್ತಮನ ಹೆಸರು ಬಲಿಚಕ್ರವರ್ತಿ ಅಥವಾ ಬಲೀಂದ್ರ ಅಂತ. ಅವನಿಗೆ ಅವರ ಅಪ್ಪ ಅಮ್ಮ ಇಟ್ಟ ಜಾತಕನ ಹೆಸರು ಇಂದ್ರೋದ್ಯಮನ ಮಹಾರಾಜ ಅಂತ. ಆತನ ಪರಾಕ್ರಮದಿಂದ ಆತನು ಬಲವನ್ನು ನೋಡಬೇಕಾಗಿದ್ದರೆ ಇವನ್ನೆಲ್ಲ ನೋಡಬೇಕು ಎಂತಕ್ಕಂಥ ಬಲಿಷ್ಠತೆಯನ್ನು ಹೊಂದಿದ್ದರಿಂದ ಬಲಿ ಚಕ್ರವರ್ತಿ ಇದೆ ಹೆಸರುಗಳೆಲ್ಲ ಅವನಿಗೆ ಮುಂದೆ ಬಂದವು. ಇಂದ್ರಸೇನ ಮಹಾರಾಜ ಇದನ್ನು ಪ್ರಹ್ಲಾದ ಮೊಮ್ಮಗ, ಪ್ರಹ್ಲಾದ ಮಗ ವಿರೋಚನ, ವಿರೋಚನ ಸುಪುತ್ರ ಬಲೀಂದ್ರ ಬಲಿಚಕ್ರವರ್ತಿ. ಹುಟ್ಟುವಾಗಲೇ ಮಹಾಪರಾಕ್ರಮ ಇವನು. ಈತನು ಪ್ರಾಯ ಸಮರ್ಥನಾದಾಗ ಕುಲುಗುರುಗಳ ಶುಕ್ರಾಚಾರ್ಯರು ಇವನಿಗೆ ಆಶೀರ್ವಾದವನ್ನು ಮಾಡಿ ಅಭಿಷೇಕವನ್ನು ಮಾಡಿ ಆತನಿಗೆ ಒಂದು ದಿವ್ಯವಾದ ರಥ ಸಿಕ್ಕುವಂತೆ ಮಾಡಿ ದೇವತೆಗಳನ್ನು ಯುದ್ಧಕ್ಕೆ ಸವಾಲು ಹಾಕಿ ಕರಿ, ನೀನು ನಿನಗೆ ಜಯವಾಗುತ್ತೆ ಅಂತ ಅಭಯ ಮುದ್ದೆಯನ್ನು ಕೊಟ್ಟರು. ಅದರಂತೆ ಅವನು ತನ್ನ ಜೈತ್ರ ರಥದಲ್ಲಿ ಕುಳಿತುಕೊಂಡು ಇಂದ್ರಿಯ ವಿಜಯಕ್ಕೋಸ ಹೊರಟ. ದಿಗ್ವಿಜಯ ಮಾಡಬೇಕಾಗಿಲ್ಲ, ಎಲ್ಲ ದಿಗ್ಗಳನ್ನು ಗೆದ್ದು ರಾಜಾಜರಾಜ ರಾಜ ಪರಮೇಶ್ವರ ರಾಜ ಭಟ್ಟಾರ್ಕ ಆಗಿರ್ತಕ್ಕವನು ಇಂದ್ರ, ಅವನೊಬ್ಬನ ವಿಜಯ ಮಾಡಿ ಎಲ್ಲವನ್ನು ಗೆದ್ದಂತೆಯೇ. ದೇವತೆಗಳು ಕೂಡ ಬಹಳ ದಿವಸ ತಮ್ಮ ಆಯುಧಗಳಿಗೆ ವಿಶ್ರಾಂತಿಯನ್ನು ಕೊಟ್ಟಿದ್ದರು. ಅವುಗಳ ಉಪಯೋಗಕ್ಕೋಸ್ಕರ ಅವರು ಯುದ್ಧಕ್ಕೆ ಬಂದರು. ಮಹಾಯುದ್ಧದಲ್ಲಿ ಬಲಚಕ್ರವರ್ತಿ ಇಂದ್ರನ ಪೂರ್ಣವಾಗಿ ಪರಾಜಯಗೊಳಿಸ್ಬಿಟ್ಟ. ದೇವತೆಗಳು ಕೂಡ ಹೆದರಿ ಓಡಿ ಹೋದರು. ಆವಾಗ ದೇವಮಾತೆಯಾದ ಅದಿತಿ ಭಗವಂತನ ಕುರಿತು ತಪಸ್ಸು ಮಾಡಿ, ನನ್ನ ಮಕ್ಕಳ ಗತಿ ಹೀಗಾಗೋಯ್ತು, ನೆನೆಯ ಗತಿ ಮೊದಲಿಂದ ಅವರಿಗೆ ಒಳ್ಳೆಯ ಕೀರ್ತಿ ಒಳ್ಳೆಯ ಪ್ರತಿಷ್ಠೆ ಉಂಟಾಗುವ ನೆನೆಯ ಮಾಡಬೇಕೆಂಬುದಾಗಿ ಸ್ವಾಮಿಯನ್ನು ವ್ರತಪೋತ್ಸರವಾಗಿ ಪ್ರಾರ್ಥನೆ ಮಾಡಿದರು. ಆ ಭಗವಂತನು ಆಕೆ ಅಭಯವನ್ನು ಕೊಟ್ಟು, ನಾವು ನಿನ್ನ ಪುತ್ರನಾಗಿಯೇ ಹುಟ್ಟಿ ದೇವತೆ ಜಯ ದೊರೆಯುವಂತೆ ಮಾಡ್ತೀನಿ ಅಂತ ಅಭಯವನ್ನು ಕೊಟ್ಟ. ಆ ಭಗವಂತನ ದಿವ್ಯಲೋಕದ ಅವತಾರವೇ ವಾಮನ ತ್ರಿವಿಕ್ರಮ, ವಾಮನ ತ್ರಿವಿಕ್ರಮ ರೂಪ ಕಾಶ್ಯಪ ಗೋತ್ರದವನು. ಕಶ್ಯಪರ ಕಶ್ಯಪ ಮತ್ತು ಅದಿತಿ ದೇವಿ ಇವರ ಸಾಕ್ಷಾತ್ ಪುತ್ರ. ತತ್ವ ಪರಿಪೂರ್ತಿಗೋಸ್ಕರವಾಗಿ ಭಗವಂತ ದೇವಲೋಕದಲ್ಲಿ ಒಂದು ಅವತಾರವನ್ನು ಮಾಡದ, ಅದೇ ವಾಮನ ಅವತಾರ ಎಂಬುದಾಗಿ ಭಗವದ್ರಾಮಾಜರು ಅಪ್ಪಣೆ ಕೊಡಿಸ್ತಾರೆ. ಭೂಲೋಕದಲ್ಲಾಗಿರೋ ಅವತಾರಗಳನ್ನ ವಿಶೇಷ ನೋಡ್ತಾ ಇದ್ದೀವಿ ನಾವು. ದೇವಲೋಕದ ಒಂದು ಅವತಾರ ಉಂಟು, ನಾರಾಯಣಂದು ಅವತಾರವೇ ಉಪೇಂದ್ರ. ವಾಮನ ತಿಳಿದಕ್ಕವನೇ ಉಪೇಂದ್ರ ಹೆಸರನ್ನು ಮುಂದೆ ಪಡೀತಾನೆ. ಜಿಷ್ಣುವಾಗಿ ಯುದ್ಧಕ್ಕೆ ಹೊರಟು ಜೈ ಭೈರೆ ನಡೆದುಕೊಂಡು ಬಂದಂಥ ಬಲಚಕ್ರವರ್ತಿಯು ತನ್ನ ಸಭೆಯಲ್ಲಿ ಕುಳಿತಾಗ ಯುದ್ಧಕ್ಕಿದ್ದಂತೆ ಅವನ ಆಸ್ಥಾನ ಅಲ್ಲಾಡುತ್ತೆ. ಏನು ಶಕುನ ಇದು, ಏನು ಹೀಗಾಗ್ತಾ ಇದೆಯಲ್ಲ ಅಂತ ಅವನು ತನ್ನ ಪಿತಾಮಹನಾದ ಪ್ರಹ್ಲಾದನನ್ನು ಪ್ರಶ್ನೆ ಕೇಳ್ತಾನೆ. ಪ್ರಹ್ಲಾದ ಸಾಕ್ಷಾತ್ ಮಹಾವಿಷ್ಣುವೇ ಇವಾಗ ಅವತಾರ ಮಾಡ್ತಾ ಇದ್ದಾನೆ, ದೈತ್ಯರ ಅಹಂಕಾರವನ್ನು ಅಡಗಿಸ್ತಾನೆ ಅವನು. ಭಗವಂತನ ಅವತಾರವಾದ್ದರಿಂದ ದೈತ್ಯರಿಗೆ ವಿಪತ್ತನ್ನು ಸೂಚಿಸುತ್ತೆ ಇದು ಅಂತ ಯಥಾರ್ಥವಾದ ವಿಷಯವನ್ನು ತನ್ನ ಮೊಮ್ಮಗನಿಗೆ ಹೇಳಿದ. ಬಲಿಚಕ್ರವರ್ತಿಗೆ ತನ್ನ ಅಹಂಕಾರದ ಮದ ತುಂಬ ಇತ್ತು. ಅದರಿಂದ ಆದ್ಮಾತನಾಗಿ ಅವನ ಪಿತಾಮಹ ಯಾವನು ಆ ವಿಷ್ಣು ಅನ್ನೋನು, ಏನು ಪರಾಕ್ರಮ ಇರಬಹುದು, ಸುಮಾರು ನನ್ನ ಸೇನಾಪತಿಗಳಲ್ಲಿ ವಿಪ್ರಜಿತ್ತಿ ಶಂಬರ ಮುಂತಾದರು ಇದಾರಲ್ಲ, ಅವರಲ್ಲಿ ಯಾರು ಒಬ್ಬರ ಪರಾಕ್ರಮದ ಅರ್ಧ ಭಾಗ ಪರಾಕ್ರಮ ಇದೆ ಅವನಿಗೆ ಮತ್ತು ಕೇಳೋದೆ. ಇವನ ಪರಾಕ್ರಮ ಅಲ್ಲ, ಇವನ ಸೇನಾಪತಿ ಎಷ್ಟೋ ಜನ ಇದಾರಲ್ಲ, ಅವ್ರು ಯಾರೋ ಒಬ್ಬರ ಅರ್ಧ ಭಾಗದೂ ಪರಾಕ್ರಮ ಇದೆ ಇವನಿಗೆ ಅಂತ ಪ್ರಹ್ಲಾದರಿಗೆ ಮಿದು ಮಿದು ಕೋಪ ಬಂದು, ನನ್ನ ಪ್ರಭು ಮೂರು ಲೋಕದ ಪ್ರಭು ಚರಾಚರ ಪ್ರಭಾದ ಭಗವಂತನನ್ನು ಹೀಗೆ ಅವಹೇಳನೆ ಮಾಡ್ತೀಯ, ನಿನ್ನ ರಾಜ್ಯ ನಾಶವಾಗಲಿ ಎಂದು ಶಾಪ ಕೊಟ್ಬಿಡ. ಬಚಕ್ರವರ್ತಿ ಹಿರಿಯರು ಕೊಟ್ಟದ್ದನ್ನು ಸಂತೋಷವಾಗಿ ಸ್ವೀಕರಿಸಬೇಕು ಅಂತ ನನ್ನ ಶಾಪ ಫಲಿಸಲಿ, ಅವನಿಗೆ ಧರ್ಮಬುದ್ಧಿ ಎಂದೆಂದು ಗುರುವಂತೆ ಆಶೀರ್ವಾದ ಮಾಡು ಅಂತ ಹೇಳ್ತಾನೆ. ಪ್ರಹ್ಲಾದ, ಸತ್ಯಸಂಧನಾಗಿರೋ ನಿನಗೆ ಅದ್ಭುತವಾದ ಕೀರ್ತಿ ಲೋಕ ದೊರೆಯುತ್ತೆ, ನೀನು ಪರಮ ಭಾಗವತೋತ್ತಮ ಆಗುತ್ತೆ ಎಂಬುದಾಗಿ ಆತನಿಗೆ ಆಶೀರ್ವಾದ ಮಾಡ್ತಾನೆ ಪ್ರಹ್ಲಾದ. ಈ ಕಥಾ ಇಷ್ಟು ಭಾಗ ವಾಮನ ಪುರಾಣವನ್ನು ಅನುಸರಿಸಿದ್ದು ನಾವು ಹೇಳಿದ್ದೇವೆ. ಸರಿ, ಆವಾಗ ಅವನು ತನ್ನ ಪ್ರತಿಷ್ಠೆಯನ್ನು ವೃದ್ಧಿಪಡಿಸಿಕೊಳ್ಳಲು ದೊಡ್ಡ ಯಜ್ಞವನ್ನು ಮಾಡುತ್ತಾನೆ. ಬೇರೆ ಬೇರೆ ಯಜ್ಞಗಳಿಗೆ ಬೇರೆ ಬೇರೆ ಫಲ. ಇವಾಗ ಸಾಂಗ್ರಹಿಣಿ ಅಂತ ಒಂದು ಯಜ್ಞ ಇದೆ. ಆ ಯಜ್ಞ ಉದ್ದೇಶ ಜನಗಳನ್ನು ಸಂಗ್ರಹ ಮಾಡೋದು, ಜನಗಳನ್ನು ಒಟ್ಟು ಸೇರಿಸ್ಕೊಂಡು ಅವಾಗ ನಾಯಕನಾಗೋಸ್ಕರವಾಗಿ ಮಾಡುವ ಯಜ್ಞಕ್ಕೆ ಸಾಂಗ್ರಹಿಣಿ ಅಂತ ಹೆಸರು. ಇವನಿಗೆ ಎಲ್ಲರೂ ವಶದಲ್ಲಿ ಇದ್ದೇ ಇದ್ದಾರೆ. ಅದಲ್ಲ, ದೊಡ್ಡ ಯಾಗ, ಅಶ್ವಮೇಧಯಾಗಿ ಸಮಾನ ಆಗಿರ್ತಕ್ಕಂಥ ತಾನೇ ಚಕ್ರವರ್ತಿ ಸಾರ್ವಭೌಮ, ತಮ್ಮನ ಸಮಾನರು ಯಾರೂ ಇಲ್ಲ ಎಂದನ್ನು ಸೂಚಿಸತಕ್ಕಂಥ ಮಹಾಯಾಗವನ್ನು ಕೈಗೊಂಡಾನೆ. ಬರಿಚಕ್ರವರ್ತಿ ಸ್ವಭಾವವಾಗಿಯೇ ಮಹೋದಾರಿ ಸಾಗರ, ಉದಾರಿ, ಅತ್ಯಂತ ಉದಾರನಾದವನು, ಔದಾರ್ಯಕ್ಕೆ ಹೆಸರಾಂತವನು. ಆದ್ದರಿಂದ ಇತರರು ಯಾರಾದರೂ ತಮ್ಮ ಉದಾರಿಗೊಂದು ಕರ್ಕೊಂಡ್ರೆ ಅವನ ಹಾಸ್ಯ ಮಾಡೋನು ಇವನು. ಈ ಜಾಗ ಒಂದು ಕತೆ ಜ್ಞಾಪಿಸ್ಕೋಬಹುದು. ಧರ್ಮರಾಜ ಧರ್ಮದ ಮೂರ್ತಿ ಹೆಸರಿಗೆ ತಕ್ಕಂತೆ ಆತನು ದೊಡ್ಡ ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ಬಂದವರಿಗೆಲ್ಲರಿಗೂ ಪುಷ್ಕಳವಾಗಿ ದಾನ ಧರ್ಮವನ್ನು ಮಾಡಿ ಎರಡೂ ಸಂತೋಷ ಪಡುವಂತೆ ಮಾಡುತ್ತಾನೆ. ಅದು ಸರಿಯೇ, ನಮಗೂ ಸಂತೋಷ ಬೇಕು. ಆದರೆ ನಾನೇ ದಾನಶೌಂಡ, ನನ್ನ ಸಮಾನರು ಯಾರೂ ಇಲ್ಲ ಅವನು ಅಹಂಕಾರ ಅವನ ಮನಸ್ಸನ್ನು ಪ್ರವೇಶ ಮಾಡಿದೆ. ಶ್ರೀಕೃಷ್ಣನು ಉಳಿದ ಅಪರಾಧವನ್ನು ಸಹಿಸಬಲ್ಲ, ಆದರೆ ಅಹಂಕಾರವನ್ನು ಪ್ರದರ್ಶನ ಮಾಡಿದ ಅವನ ಮನಸ್ಸು ಸಹಿಸಲಾರ ಅಂತ ಹೇಳ್ತಾರೆ. ಅವನ ಅಹಂಕಾರನ ಹೋಗಲಾಡಿಸಬೇಕು. ಆದರೆ ಸತ್ಪುರುಷ ಅವನು, ಅವನ ಮನಸ್ಸು ನೋವಾಗಬಾರ್ದು, ಆದರೆ ಅಹಂಕಾರ ಮಾತ್ರ ಹೋಗಿಸ್ಬೇಕು. ಹೇಗೆ ಮಾಡೋದು ಧರ್ಮರಾಜ? ಅಹಂಕಾರ ಬಹಳ ಕೆಟ್ಟದ್ದು, ಅದನ್ನು ಬಿಡಬೇಕು ನೀನು. ಈ ಥರ ಉಪದೇಶ ಮಾಡಿದ್ರೆ ಆ ಕೆಲಸ ಆಗೋಲ್ಲ. ಉಪಾಯವಾಗಿ ಅವನು ವಿನಯ ಸಂಪನ್ನನಾಗಿ ಮಾಡೋಕ್ಕೋಸ್ಕರ ಒಂದು ಸಲ ಧರ್ಮರಾಜ ಈ ಲೋಕಗಳ ದರ್ಶನ ಮಾಡಿ ಆಗಿದ್ದೆ, ನೀನು ಪಾತಾಡ್ದು ಹೋಗೋಣಪ್ಪ, ಸ್ವಲ್ಪ ಇದ್ರೂ ಹೋಗಿಲ್ಲ ನೀವು ಅಲ್ಲಿಗೆ. ಅಲ್ಲಿ ನನ್ನ ಭಕ್ತ ಶ್ರೇಷ್ಠ ಬಲಿಚಕ್ರವರ್ತಿ ಇದ್ದಾನೆ, ಅವನ ದರ್ಶನದಿಂದ ಪಾಪಗಳೆಲ್ಲ ಪರಿಹಾರವಾಗುತ್ತೆ, ಅಲ್ಲಿಗೆ ಹೋಗ್ಬರೋಣ ಅಂತ ಅವನು ಪಾತಾಳ್ದು ಕರ್ಕೊಂಡು ಹೋಗ್ತಾನೆ. ಬಲಿಚಕ್ರವರ್ತಿ ಕೃಷ್ಣ ಭಗವಂತ ಬಂದ ಎದ್ದು ನಿಂತು ಬಂದಿದ್ದ ಗೌರವನ್ನೆಲ್ಲ ಮಾಡಿ ಅವನ ಜೊತೆಗೆ ಅಳಿನ ಜೊತೆಯಲ್ಲಿ ಗೆಳೆಯ ಅಂತ ಇವನು ಬಂದನಲ್ಲ, ಇವನು ಗೌರವದಿಂದ ನೋಡಿ. ಆದ ಬಳಿಕ ಭಗವಾನ್ ನಿನ್ನ ಜೊತೆ ಬಂದಿದ್ದಲ್ಲ ಮಹಾತ್ಮ, ಎಂಥ ಪುಣ್ಯ ಅದು ನಿನ್ನ ಜೊತೆ ಬರಬೇಕಾದ್ರೆ ಯಾರು ಮಹಾರಾಯ ಅವನು? ಕೃಷ್ಣ ಏನು ಬರೀಂದ್ರ ನಿನ್ನ ಜನರ ನಾಡು ತುಂಬ ಕಡಿಮೆ, ಧರ್ಮರಾಜನ ವಿಷಯ ಗೊತ್ತಿದೆ ನಿನಗೆ, ಧರ್ಮಪ್ರಭುವನು ಅವನು ಎಂಥ ಧರ್ಮಿಷ್ಠ ಅಂದರೆ ಅವನ ರಾಜ್ಯಕ್ಕೆ ಯಾಚಕರು ಯಾರು ಹೋದರೂ ಕೂಡ ಅವ್ರು ನಿರಾಶರಾಗಿ ಹಿಂದಿರುವುದಿಲ್ಲ ಅಂತ ದಾನಶೌಂಡ ಅವನು ಹೇಳ್ತಾನೆ. ಆ ಬಲಿಚಕ್ರವರ್ತಿ ನೀ ಹೇಳೋದು ನೋಡಿದ್ರೆ ಯಾವನು ಮಹಾಪಾಪಿ ಇರಬೇಕು ಅವನು, ಏನು ಹೀಗೆ ಹೇಳ್ತೀಯಲ್ಲ, ಈ ವಿಷಯ ಇನ್ನೇನಿಲ್ಲ, ಅವನ ರಾಜ್ಯದಲ್ಲಿ ಯಾಚರ ಬಂದವರು ಯಾರು ನಿರಾಶರ ಹಿಂದಿರುವುದಿಲ್ಲ ಅಂತ ನೀ ಹೇಳಿದ್ದು. ನಾನು ರಾಜನಾಗಿದ್ದೆ ಭೂಲೋಕದಲ್ಲಿ ಒಂದು ನನ್ನ ಕಾಲದಲ್ಲಿ, ಅವ ನನ್ನ ರಾಜ್ಯದಲ್ಲಿ ಯಾಚಕರೇ ಇರಲಿಲ್ಲ, ಇವನ ರಾಜ್ಯದಲ್ಲಿ ಯಾಚಕರು ಇರುವಂತೆ ಮಾಡಿ ಆ ಯಾಚಕರು ತನ್ನ ಮನೆ ಬಾಗಿಲು ಬರುವಂತೆ ಮಾಡಿ ಅವರ ದಾನವನ್ನು ಕೊಟ್ಟು ಇವರಿಗೆ ದಾನ ತುಂಬ ಜಾಸ್ತಿ ಕೊಟ್ಟರೆ ಫಸ್ಟ್ ರ್ಯಾಂಕು, ಕಡಿಮೆ ಕೊಡಿ ಅದಕ್ಕೆ ಕಡಿಮೆ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬರ್ತಾರಲ್ಲ, ಈ ಥರ ಖ್ಯಾತಿ ಲಾಭ ಪೂಜೆಗಳ ಆಶ್ರಯನ ಮಾಡತಕ್ಕಂಥ ದಾನ ಭಗವಂತನಿಗೆ ಇಷ್ಟವಿಲ್ಲ. ಅದನ್ನು ಸರಿಪಡಿಸೋಕ್ಕೋಸ್ಕರ ಭಗವಂತ ಮಾಡತಕ್ಕಂಥ ಊಟ ತುಂಬ ಚೆನ್ನಾಗಿದೆ. ಆವಾಗ ಧರ್ಮರಾಜನ ಮನಸ್ಸು ಅಹಂಕಾರ ಎಲ್ಲ ಹೊರಟೋಯ್ತಂತೆ. ಮೊನ್ನೆದು ಇವನು ಯಾರು ಅಂತ ಕೇಳಿದ್ನಲ್ಲ, ಅದೇ ಉಮಾನ ಅವನಿಗೆ. ನನ್ನ ಹೆಸರು ಲೋಕಕ್ಕೆಲ್ಲ ಗೊತ್ತಿದೆ, ನನ್ನ ಪರಿಚಯ ಲೋಕಲ್ಲ ಏನು ತಿಳ್ಕೊಂಡಿದ್ದೆ ಏನು, ಇವನು ಯಾರು ಅಂತ ಕೇಳೋ ಒಂದು ಅವಮಾನವಾಯಿತು. ಎರಡನೇದು ನನ್ನ ರಾಜರ ಯಾಚಕರೇ ಇರಲಿಲ್ಲ ಅಂತ. ಇಂಥ ಮಹಾಪುರುಷ ದಾನಶೌಂಡ ಅಂದ ಬಲಿಚಕ್ರವರ್ತಿ, ಆದರೆ ಅವನು ಅಹಂಕಾರ ಇತ್ತು. ಆ ಕಾರಣದಿಂದಲೇ ಮಹಾವಿಷ್ಣು ವಿಷಯ ಮಾತಾಡುವಾಗ ಯಾರು ಅವನ ಶಕ್ತಿ ಎಷ್ಟು ಮಟ್ಟದ್ದು ಅಂತ ಪ್ರಶ್ನೆ ಮಾಡಿದ. ಇರಲಿ, ಆತನು ಮಹಾದಿತೀರದಲ್ಲಿ ದೊಡ್ಡ ಯಜ್ಞವನ್ನು ಆರಂಭ ಮಾಡಿದ. ಯಜ್ಞದ ಪುರೋಹಿತರು ಭೃಗುವಂಶ ಶಿರೋಮಣಿಯಾಗಿ ದೈತ್ಯರ ಪುರೋಹಿತರಾಗಿರ್ತಕ್ಕಂಥ ಶುಕ್ರಾಚಾರ್ಯರೇನೆ, ನಾನಾ ಋಷಿಗಳು ಬಂದು ಭಾಗವಹಿಸಿ ಈತನಿಗೆ ಜಯ ದೊರಕಲಿ, ಈತನು ಅಪ್ರತಿದ್ವಂದ್ವ ರಣಮನ್ನನಾಗಲಿ, ಸಾರ್ವಭೌಮನಾಗಲಿ ಎಂಬ ಆಶೀರ್ವಾದ ಮನಸ್ಸಿನಿಂದ ಹೇಗೆ ಭಾಗವಹಿಸಿ ಹೋಮಗಳಲ್ಲೂ ಸ್ವಲ್ಪ ಶಾಸ್ತ್ರ ವಿರೋಧ ಬರದೇ ಇದ್ದಂತೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಉತ್ತರ ವೇದಿ ಅನ್ನೋ ಜಾಗದಲ್ಲಿ ಬಲಿಚಕ್ರದೇವ ಬಂದು ಈ ಸಮಯದಲ್ಲಿ ಯಾರಾದರೂ ತಾವು ಇಷ್ಟಪಡೋ ಪದಾರ್ಥ ಇದ್ದರೆ ತಮ್ಮ ಇಷ್ಟವನ್ನು ಬಂದು ಇಲ್ಲಿ ಹೇಳ್ಕೋಬಹುದು ಅಂತ ಘೋಷಣೆ ಮಾಡ್ತಾನೆ. ಅವನು ಘೋಷಣೆ ಮಾಡ್ತಾ ಇರುವಂತೆಯೇ ಅಲ್ಲೇ ವಾಮನ ಮೂರ್ತಿ ದಯ ಮಾಡಿಸ್ತಾನೆ. ವಾಮನ ರೂಪದಲ್ಲಿ ವಾಮನ, ಆದರೆ ಅಂಗಾಂಗಗಳೆಲ್ಲವೂ ಕೂಡ ಸುದೃಢವಾಗಿ ಅವುಗಳ ಸಂಘಟನೆ ಒಪ್ಪುವಂತ ಇದೆ, ಸಿಮೆಟ್ರಿಕಲ್. ಆದರೆ ಆಕಾರ ಮಾತ್ರ ವಾಮನ ಅಷ್ಟೇ ಹೊರತು ಉಳಿದ ವಿಷಯಗಳಲ್ಲಿ ಸುಂದರವಾದ ಆಕರ್ಷಕವಾದ ಅದ್ಭುತವಾದ ತೇಜೋಮಯವಾದ ಮೂರ್ತಿ. ಅದು ಎಂಥ ತೇಜೋಮಯವಾದ ಮೂರ್ತಿ ಅಂದರೆ ಆ ಮೂರ್ತಿ ಬಂದು ನಿಂತುಕೊಂಡು ಉಡನೆಯೇ ಸಭೆಯಲ್ಲಿದ್ದಂಥ ವೃದ್ಧರಾದ ಮಹರ್ಷಿಗಳು ಎದ್ದಿಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಅದು ಒಂದು ಏಳಿಸುತ್ತೆ, ಕೂರ್ತೋಕಾಗೋಲ್ಲ ಅದು ಆ ಥರ ಶಕ್ತಿಯಲ್ಲಿ. ತಕ್ಷಣ ಆ ವಾಮನ ಮೂರ್ತಿ ಬಲಿಚಕ್ರವನ್ನು ಸಂಬೋಧಿಸಿ ಬಹಳ ಹೊಡಕೆ ಮಾತುಗಳನ್ನ ಆಡ್ತಾನೆ. ಸದ್ವಂಶ ಸಂಭೂತ ನೀನು, ಸ್ವತಃ ಸಪುರು ಶಿರೋಮಣಿ, ನಿನ್ನ ತಾತ ಸಾಮಾನ್ಯವೇ, ನಿನ್ನ ತಾತನ ತಂದೆ ಹಿರಣ್ಯಕಶಿಪು ಸಾಮಾನ್ಯವೇ, ಪರಾಕ್ರಮದಲ್ಲಿ ಅಂತ ವಂಶ ಹುಟ್ಟಿರ್ತಕ್ಕವೇನು, ನೀ ಯಜ್ಞ ಮಾಡೋ ತುಂಬ ಸಂತೋಷ, ನಮಗೆ ಭಾಳ ಸಂತೋಷ ಅಂತ ಯಜ್ಞ ಮಾಡೋದಕ್ಕೋಸ್ಕರ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾನೆ. ಅವನು ವರ್ಣೆ ಮಾವ ಪುರಾಣಕಾರರು ಒಂದು ಹೇಳ್ತಾರೆ, ಅವನು ಶ್ರೇಯಃಪತಿ, ಲಕ್ಷ್ಮೀದೇವಿ ಯಾವಾಗಲೂ ಒಂದು ವಾಕ್ರಸ್ಥಳ ಇದ್ದಾಳೆ, ಆದ ಬ್ರಹ್ಮಚಾರಿ. ಈ ಬ್ರಹ್ಮಚಾರಿ ಹೃದಯದಲ್ಲಿ ಒಬ್ಬಳು ಹೆಂಗಸು ಕೂತ್ಕೊಂಡಿದ್ದಾಳೆ ಅಂದರೆ ಭಾಳ ಕಷ್ಟ. ಅದಕ್ಕೋಸ್ಕರವಾಗಿ ಕೃಷ್ಣಾಜಯನ ಸಂವರ್ಣವನ್ನೇ ದೇವಿ ವಕ್ರಸ್ಥಳ ಸ್ಥಿತಾಂ, ವಕ್ರ ದೇವಿಯನ್ನು ಕೃಷ್ಣದಿಂದ ಹೊತ್ಕೊಂಡ್ಬಿಟ್ಟಿದ್ದಾನೆ, ಅಲ್ಲಿ ದೇವಿಯನ್ನು ಮುಚ್ಚಿಕೊಂಡಿದ್ದಾನೆ ಅಂತ ತಮಾಷೆ ವರ್ಣನೆ ಮಾಡ್ತಾರೆ. ಅಂತ ವಾಮೂರ್ತಿಯನ್ನು ನೋಡಿ ತುಂಬ ಸಂತೋಷ ಹೋಯಿತು. ಮಹಾಬ್ರಾಹ್ಮಣ, ನಿನ್ನ ಆಗಮನದಿಂದ ನಾವು ಧನ್ಯನಾದೆ, ಯಜ್ಞದಲ್ಲಿ ಇಂಥ ಸಮಯದಲ್ಲಿ ಬರೆದಿಯಲ್ಲ, ನೀನು ನಿನಗೇನು ಅಪೇಕ್ಷೆ ಕೇಳು ಅಂತ ಕೇಳ್ತಾ ಇರುವಂತೆಯೇ ಅವನು ನೋಡಿ ಶುಕ್ರಾಚಾರ್ಯ ಸಸ್ಪೆಷನ್ ಬಂದ್ಬಿಡುತ್ತೆ. ಈ ಥರ ಆಕರ್ಷಕ ಮೂರ್ತಿ ಸ್ವಲ್ಪ ನೋಡಿದ್ರೆ, ಒಳಗಡೆ ಕಣ್ಣು ನೋಡಿದ್ರೆ ಸಾಕ್ಷಾತ್ ಮಹಾವಿಷ್ಣು ಇವನು. ಇವನು ಉಪಾಯವಾಗಿ ಬಂದು ದೈತ್ಯ ರಾಜ್ಯವನ್ನು ಅಪಹರಿಸಿ ಅಂತ ದೇವರಲ್ಲಿ ಕೊಡೋಕ್ಕೋಸ್ಕರ ಬಂದಿದ್ದಾನೆ ಇವನು, ಒಂದು ಅವರ ತೀರ್ಮಾನವೇ. ಶುಕ್ರಾಚಾರ್ಯರವರು ಶುಕ್ರ ನೀತಿ ಅಂತ ಗ್ರಂಥ ಇದೆ, ನೀತಿ ಸಾಧನ ತುಂಬ ನಿಪುಣರು ಅವರು. ಬಲಿಚಕ್ರವರ್ತಿಗೆ ಪಿಸು ಮಾತನಾಡ್ತಾರೆ, ಮಹಾರಾಜ ವಿಷ್ಣು ಬಂದಿರೋದು, ಇವನು ದಾನವನ್ನು ಕೇಳಿ ನಿನ್ನ ರಾಜ್ಯವೆಲ್ಲ ಅಪಹರಿಸಿ ಇದನ್ನು ಕೊಡೋಕ್ಕೋಸ್ಕರ ಬಂದಿದ್ದಾನೆ. ಆದ್ರೆ ನಿನಗೆ ಹೇಳೋದು ನನ್ನ ಮಾತು ಜ್ಞಾಪಕ ಇಟ್ಕೋ, ಮೀರಿಬೇಡ, ಇದನ್ನು ನಿನ್ನ ಒಳ್ಳೆಯಕ್ಕೋಸ್ಕರ ಹೇಳ್ತೀನಿ ನಾನು. ಅವನೇನಾದರೂ ಕೇಳಿದ್ರೆ ಯಾವುದು ಕಮಿಟ್ ಮಾಡ್ಕೋಬೇಡ. ಆದರೆ ಅವನು ಮಹಾವಿಷ್ಣು, ಬಂದು ಸತ್ಕಾರ ಮಾಡೋ, ಪೂಜೆ ಮಾಡೋ, ಒಳ್ಳೆ ಮಾತನ್ನಾಡಿ ಸಂತೋಷ ಪಡಿಸೋವನ್ನ, ಅದು ಏನಾದ್ರು ಕೇಳಿದ್ರೆ ಮಾತ್ರ ಇದಕ್ಕೆ ಕೊಡ್ತೀನಿ ಅಂತ ಹೇಳಬೇಡ. ಅದನ್ನು ಉಪಾಯ ತಪ್ಪಿಸ್ಬೇಕು, ತಪ್ಪಿಸ್ಕೋಬೇಕು. ನನಗೇನಾದರೂ ಅವನು ಏನಾದ್ರು ಕೇಳೋಕೆ ಬಂದರೆ ಏನು ಸ್ವಾಮಿ, ಕೊಡೋರು ಯಾರು, ತೆಗೆದುಕೊಳ್ಳುವವರು ಯಾರು, ಎಲ್ಲವೂ ವಿಷ್ಣುಮಯವಾಗಿರುವ ಇದು ಎಲ್ಲ ಮಾತಾಡಿ ಉಪಾಯ ತಪ್ಪಿಸ್ಕೋಬೇಕು ಅಂತ ಅವನಿಗೆ ಶುಕ್ರ ನೀತಿಯನ್ನು ಉಪದೇಶ ಮಾಡ್ತಾರೆ. ಪಾಲಿಟಿಷಿಯನ್ಸಿಗೆ ಮಾಡೋದು ತಪ್ಪಿಸ್ಕೊಳ್ಳೋಕ್ಕೋಸ್ಕರವಾಗಿ ಅದನ್ನು ಉಪದೇಶ ಮಾಡ್ತಾರೆ ಹೀಗೆ ಮಾಡು ಅಂತ. ಅವನು ಏನು ಗುರುಗಳೇ ಹೀಗೆ ಹೇಳೋ ನಿಮಗೆ, ನನಗೆ ಹೀಗೆ ಮೋಸ ಮಾಡ್ಬೋದೆ ನಾನು. ಅದೆಲ್ಲ ರಾಜರ ವಿಷಯದಲ್ಲಿ ನೀತಿ ಉಪಯೋಗಿಸೋದು. ಇನ್ನು ಬಂದಿರೋದು ಮಹಾವಿಷ್ಣು ಅಂತ ನೀವು ಹೇಳ್ತೀರಿ, ಅದು ನನಗೆ ಗೊತ್ತಿಲ್ಲ, ನಿಮ್ಮ ಮಾತು ನಂಬೋಣ. ಒಂದು ಮಹಾವಿಷ್ಣುವೇ ಅವನು ಆಗಿದ್ದರೆ ನಿಜವಾಗ್ಲೂ ಅವನು ಹೇಳಿದ್ದು ನಿರಾಕರಿಸಬಾರ್ದು ನಾವು. ಅಲ್ಲ ಸ್ವಾಮಿ, ಯಾರಿಗಾದ್ರು ದಾನ ಮಾಡಿದ್ರೆ ಯಾರಿಗೆ ದಾನ ಮಾಡೋದು ಕೂಡ ಅಚ್ಯುತ ಪ್ರಿಯತಾಂ, ಅಚ್ಯುತ ಪ್ರೀತಿ ಉಂಟಾಗಲಿ ಅಂತ ಮಾಡ್ತೀವಿ. ಇನ್ನು ಸಾಕ್ಷಾತ್ ಅಚ್ಯುತನೇ ಬಂದ್ಬಿಟ್ರೆ ಅವನು ನಿರಾಕರಣೆ ಯಾರೋ ಮಾಡ್ತಾರೆಯೇ, ದಯವಿಟ್ಟು ಈ ಥರ ಮಾತನ್ನು ಹೇಳ್ಕೊಡ್ಬೇಡಿ ಅಂತ ಗುರುಗಳಿಗೆ ತೀರ್ಮಂತ. ಅವರಿಗೆ ಮಿತಿಮೀರಿ ಕೋಪ ಬಂದ್ಬಿಡುತ್ತೆ. ಅದಲ್ಲದೆ ಎಂಥ ಜಾಗ ಇದು ಯಜ್ಞಭೂಮಿ, ಎಂಥ ಕಾಲ ದಾನ ಕೊಡ್ತಕ್ಕಂಥ ಕಾಲ. ದಾನ ಮಾಡ್ತಕ್ಕವನು ಯಾರು, ಪ್ರಹ್ಲಾದ ನಮ್ಮ ಮಗ, ಹಿರಣ್ಯಕಶಿಪನ ಮರಿಮಗ, ಮಹೋದಾರ ಸಾಗರ ವಂಶದಲ್ಲಿ ಹುಟ್ಟಿ ರಾಜನಾಗಿ ನಾನು बंद अतिथि ये अभ्यागत ने गौरव सेरसे अद इष्टार्थम पुरुष बदलो मोसद मत दूर मेंुंत ना खंडित कोप उकेरी बंद राज्य हाला होली शिष्य शाप पुनः निम्हू बाधक ना धर्मदिंद विचलितन आगबार नानु अंत दृढ़पड़स्कोळ्ळुत्ताने आयतु बंदो महात्मने ನಿನ್ನ ಇಷ್ಟಾರ್ಥ ಏನು ಹೇಳು ಅದು ಈಡೇರುತ್ತೆ ನಾನು ಕೊಡ್ತೀನಿ ಅಂತ ಹೇಳೋಲ್ಲ ಕುಮಾರಿಯಾಗಿ ಇಷ್ಟಾರ್ಥ ಈಡೇರುತ್ತೆ ಏನು ಹೇಳಪ್ಪ ಅನೇ ಏನು ಕೇಳಬೇಕು ಗೊತ್ತಿಲ್ಲದೆ ಸಣ್ಣ ಮಕ್ಕಳು ಹೇಳ್ಕೊಡ್ಬೇಡ್ವೆ ಭೂಮಿ ಬೇಕೆ ಕಾಣಿ ಬೇಕೆ ಸಂಪತ್ತು ಬೇಕೆ ರಾಜ್ಯ ಬೇಕೆ ಧನ ಕನಕ ಸಂಪತ್ತು ಬೇಕೆ ಅದೇ ವಿವಾಹಕ್ಕೆ ಹೋಗಿಲ್ಲ ಆಯ್ತಾನೆ ಹುಡುಗಿ ಬೇಕೆ ಇಮಿ ಕಾಸ್ಟ್ಲಾಗಿ ಇಟ್ಬಿಟ್ಟು ಇದ್ರಲ್ಲಿ ಯಾವ್ದು ಬೇಕು ಕೇಳು ಅಂತ ಕೇಳಿದ್ರೆ ಆವ ವಾಮನ ಮೂರ್ತಿ ನೀನು ಹೇಳೋ ಪದಾರ್ಥ ಯಾವುದು ಶಾಶ್ವತ ಅಲ್ಲಪ್ಪ ರಾಜ್ಯ ಶಾಶ್ವತವೇ ಭೂಮಿ ಶಾಶ್ವತವೇ ಅಂತ ಮುಂದೆ ಬಲಿಚಕ್ರವರ್ತಿ ರಾಜ್ಯ ಅಪಹರಿಸಲ್ಪಡುತ್ತೆ ಆವಾಗ ಅದು ಉಂಟಾಗತ್ತೆ ಅಂತ ಸೂಚಿಸುವಂತೆಯು ವೈರಾಗ್ಯವನ್ನು ಬೋಧಿಸುವಂತೆ ಇವರು ಮಾತುಗಳನ್ನೇ ಶುರು ಮಾಡ್ತಾನೆ ರಾಜ್ಯ ಶಾಶ್ವತವಲ್ಲ ಭೂಮಿ ಕಾಶ್ವತಲ್ಲ ಅದೆಲ್ಲ ಅಂತಲ್ಲ ನಾ ಏನಾಗಬೇಕಪ್ಪ ಏನಿಲ್ಲ ನಮ್ಮ ಗುರುಗಳು ಒಂದು ಯಜ್ಞ ಮಾಡ್ತಿದ್ದಾರೆ ಅವರು ಆ ಯಜ್ಞವನ್ನು ಇನ್ನೊಬ್ಬರು ಭೂಮಿಯಲ್ಲಿ ಮಾಡೋಕ್ಕೆ ಇಷ್ಟಪಡೋಲ್ಲ ತಮ್ಮದೇ ಆಗಿರೋ ಭೂಮಿಯಲ್ಲೇ ಯಜ್ಞ ಮಾಡಬೇಕು ಅಂತ ಇಷ್ಟಪಡ್ತಾರೆ ಆ ಭೂಮಿಯಲ್ಲಿಯೋ ಅವಶ್ಯಕತೆ ಎಷ್ಟೋ ಅಷ್ಟು ಮಾತ್ರ ತಗೊಳ್ತಾರೋ ಅದಕ್ಕಿಂತ ಜಾಸ್ತಿ ತೆಗೆದುಕೊಳ್ಳೋಲ್ಲ ಅವ್ರು ಎಷ್ಟು ಭೂಮಿ ಬೇಕು ಅಂದರೆ ನನ್ನ ಪಾದದಲ್ಲಿ ಮೂರು ಹೆಜ್ಜೆಯಷ್ಟು ಭೂಮಿಯನ್ನು ದಾನ ಮಾಡಿ ನನಗೆ ಅದು ನಮ್ಮ ಗುರುಗಳಿಗೋಸ್ಕರ ನನಗೋಸ್ಕರ ಅಲ್ಲ ಇನ್ನೊಂದು ನಗು ಬರುತ್ತೆ ಏನಪ್ಪ ನಿನ್ನ ಶರೀರ ಎಷ್ಟು ವಾಮನವಾಗಿದೆಯೋ ನಿನ್ನ ಬುದ್ಧಿಯೂ ಅಷ್ಟೇ ವಾಮನವಾಗಿದೆಯಲ್ಲ ಯಾರ ಬಳಿ ಬಂದಿರೋದು ನೀನು ಬಲಿಚಕ್ರವರ್ತಿಗಳಿಗೆ ಬಂದ್ಬಿಟ್ಟು ಮೂರು ಹೆಜ್ಜೆ ಭೂಮಿ ಕೇಳ್ಕೊಡ್ತೀಯಲ್ಲ ಭೂಮಿಯ ಸಹಿತ ಪಕ್ಷದಲ್ಲಿ ಬೇಕಾದಷ್ಟು ಭೂಮಿಯನ್ನು ಕೇಳ್ಕೊ ರಾಜ್ಯಕೋಶಗಳನ್ನು ಕೊಡ್ತೀನಿ ಕೇಳ್ಕೊ ನಿನಗೆ ಅಧಿಕಾರವನ್ನು ಕೊಡ್ತೀನಿ ಕೇಳ್ಕೊ ಅಂದರೆ ಇಲ್ಲಪ್ಪ ಅದು ಯಾವುದು ಬೇಕಾ ಇಲ್ಲ ನಾವು ಅತ್ಯಂತ ನಿಸ್ವಾರ್ಥನಾದವನು ನಮ್ಮ ಗುರುಗಳಿಗೆ ಅವಶ್ಯಕತೆ ಎಷ್ಟೋ ಅಷ್ಟು ಮಾತ್ರ ಕೇಳ್ತೀನಿ ಹೊತ್ತು ಅದರಿಂದಕ್ಕೆ ಹೆಂಚು ಕಿಂಚಿತ್ತು ಕೊಟ್ಟರು ತಗೊಳ್ಳೋದ ಅಂತ ನಿಸ್ವಾರ್ಥತೆಯನ್ನು ಪ್ರಕಟಪಡಿಸ್ತಾ ಹೇಳ್ತಾನೆ ಎಷ್ಟು ಹೇಳಿದ್ರೂ ಜಾಸ್ತಿ ಏನು ತಗೊಳ್ಳೋದೇ ಇಲ್ಲ ಅವನು ಕೊನೆಗೆ ನಿಷ್ಠದಂತೆ ಆಗಲಿ ಅಂದ್ಬಿಟ್ಟು ಅವನ ಪತ್ನಿ ವಿಂಧ್ಯಾವಳಿ ಅಂತ ಮಹಾಪತಿವ್ರತೆ ದೈವಭಕ್ತೆ ಅವನು ಕರೆದು ಈ ವಿಷ್ಣು ರೂಪಿಯಾಗಿರೋ ಅಥವಾ ವಿಷ್ಣುವೇ ಆಗಿರುವ ಬ್ರಹ್ಮಚಾರಿಗೆ ನಾನು ಅವನ ಪ್ರಾರ್ಥನೆಯಂತೆ ಅವನ ಅಡಿಯಲ್ಲಿ ಮೂರು ಹೆಜ್ಜೆಯಷ್ಟು ಭೂಮಿಯನ್ನು ಕೊಡ್ತೇನೆ ನಮ್ಮ ನಮ್ಮ ಅಂತ ಹೇಳ್ತಾ ಇರುವಂತೆಯೇ ವಿಂಧ್ಯಾವಳಿ ಧಾರೋದಕವನ್ನು ಕೊಡ್ತಾ ಇರ್ತಾಳೆ ಯಾಕೆ ಈ ವಿಧದಲ್ಲಿ ದಾನ ಮಾಡುವ ವಿಷಯದಲ್ಲಿ ದಂಪತಿಯೋ ಸಹಾಧಿಕಾರಾತ್ ಪತ್ನಿ ಅನುಮತಿ ಇಲ್ಲದೆ ಈ ಧರ್ಮ ಕಾರ್ಯಗಳನ್ನು ಅವನ ಗೃಹಸ್ಥ ಮಾಡಬಾರದು ಅದು ಅಮತಿ ನೀರನ್ನು ಸರಿ ಆ ನೂರು ಬರೀ ನೀರಲ್ಲ ಅದು ಮನೋಧಾರಿಯು ಪ್ರಾಮಾಣವಾಗಿ ಹರಿದಂತೆ ಆ ಮನೋಧಾರಿಯ ಪ್ರತೀಕವಾಗಿ ಜಲಧಾರೆ ಪೂರ್ಣ ಕುಂಭದಿಂದ ತಿರುಕಾವೇರಿ ದೇವರ ಕುಳಿದು ಹೇಳ್ತೀವಿ ನಾವು ಅಂತ ಶುದ್ಧವಾದ ಕುಂಭದಿಂದ ನೀಡುತ್ತಾರೆ ಆ ನೀರು ಚಳಿ ಎದಲು ಹರಡದಿಂದಕ್ಕೋಸ್ಕರವಾಗಿ ಅದನ್ನು ಗಿಂಡಿ ರೂಪದಲ್ಲಿ ಮಾಡಿಕೊಂಡು ಆ ಗಿಂಡಿಯ ಮೂಲಕವಾಗಿ ನೀರು ಬೀಳುವಂತೆ ಮಾಡೋದು ಶಿಷ್ಟರ ಸಂಪ್ರದಾಯ ಅದನ್ನೇ ಮಾಡ್ತಾನು ಆ ಕುಂಭದಿಂದ ಕೂಡುವ ಪಾತ್ರ ಕುಂಭವನ್ನು ಜಲಕುಂಭವನ್ನು ಗಿಂಡಿ ರೂಪದ ಜಲಕುಂಭವನ್ನು ವಿಂಧ್ಯಾವೇಣಿ ಕೈಯಲ್ಲಿ ಕೊಟ್ಟು ನೀರನ್ನು ಬಿಡ್ತಾರೆ ನೀನು ಮಂತ್ರೋಚ್ಚಾರಣೆ ನಮ್ಮ ಗುರುಗಳು ಸಹಾಯ ಮಾಡೋಲ್ಲ ನಾನೇ ಮಂತ್ರವನ್ನು ಹೇಳ್ತೀನಿ ಸಂಕಲ್ಪ ಮಾಡ್ತೀನಿ ನೀರನ್ನು ಬಿಡ್ತಾ ಬಾ ನೀನು ಅಂದರೆ ಶುಕ್ರಾಚಾರ್ಯಗೆ ತಡೆಯಲಾರ ಸಂಕಟ ಹೋಗ್ಬಿಡುತ್ತೆ ಅಯ್ಯೋ ನಾವು ಇಷ್ಟು ಮಾಡಿದ್ರೆ ವ್ಯರ್ಥ ಆಗೋಯ್ತಲ್ಲ ನಾನು ಹೆದರಿಸಲಿ ಶಾಪ ಕೊಡು ಏನು ಮಾಡೋದು ಜಾಗಿಲ್ಲ ಏನು ರಾಜ ಹಾಳೋ ಹೋಗ್ಬಿಡುತ್ತಲ್ಲ ಅವನು ರಾಜ ಹಾಳೋ ನಮ್ಮ ತಾಯಿ ನಷ್ಟ ಅವರು ಪುರೋಹಿತರವರು ಆಮೇಲೆ ಅಷ್ಟೇ ನಮ್ಮ ನಷ್ಟವಾದ ಮಾತು ಅಲ್ಲ ಬೃಹಸ್ಪತಿ ಕೈ ಮೇಲೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರವಾಗಿ ತಡೆಯಲಾರದೆ ಆ ಧಾರೋದಕ ಬರ್ತಾ ಇದೆಯಲ್ಲ ಅದನ್ನ ಹೇಗೋ ತಡೆಗಟ್ಟಬೇಕು ಅಂತ ತಾವು ಸಣ್ಣ ಕ್ರಿಮಿ ರೂಪು ಅಂತ ಆಡಿ ಆ ಗಿಂಡಿ ತುದಿಲು ಹೋಗಿ ಸೇರ್ಕೊಂಡ್ಬಿಡ್ತಾರೆ. ನೀರು ಎಷ್ಟು ನೀರೇ ಬೀಳುತ್ತಾ ಇಲ್ಲ, ಏನು ಹೀಗಾಗ್ತಾ ಇದೆಯಲ್ಲ ಅಂತ ಸರ್ವಜ್ಞನಾಗಿರೋ ಮಹಾವಿಷ್ಣು ನೋಡಿದ, ಓಹ್ ಶುಕ್ರಾಚಾರ್ಯ ಕೈವಾಡ ಇದೊಂದ್ಬಿಟ್ಟು ಯಾವುದೋ ಕ್ರಿಮಿ ಸೇರ್ಕೊಂಡ್ಬಿಟ್ಟಿದೆ, ಅದನ್ನು ಹೋಗ್ಲಾರ್ತೀನಿಂದ್ಬಿಟ್ಟು ಆ ಕುಶಾಗ್ರ ಬುದ್ಧಿಯಿಂದ ಕೂಡಿದ ಬ್ರಹ್ಮಚಾರಿಯು ಆ ಕುಶದ ಅಗ್ರವನ್ನ ಆ ತುದಿ ಹೀ ಚುಚ್ಚುತ್ತಾನೆ. ಆ ಶುಕ್ರಾಚಾರ್ಯ ಕಣ್ಣು ಜಾಕಿ ಬೀಳುತ್ತೆ, ಒಂದು ಕಣ್ಣು ಚುಚ್ಚೋಗ್ಬಿಟ್ಟು ಶುಕ್ರಾಚಾರ್ಯ ಒಂದೇ ಕಣ್ಣು. ನವಗ್ರಹಗಳಲ್ಲಿ ಶುಕ್ರಾಚಾರ್ಯರನ್ನು ಬರೆಯುವಾಗ ಒಂದೇ ಕಣ್ಣು ಹಿಡಬೇಕು ಅವರಿಗೆ, ಒಂದೇ ಕಣ್ಣಿದೆ ಪಪ್ಪ ಅಂದ್ಬಿಟ್ಟು ಈ ಶಿಲ್ಪಿ ಇನ್ನೊಂದು ಕಣ್ಣು ಎಷ್ಟಾಗ ಕೊಡಬಾರದು. ಶುಕ್ರಾಚಾರ್ಯ ಆಗೋದು ಆವಾಗ ಶುಕ್ರಾಚಾರ್ಯ ಒಕ್ಕಣ್ಣು ಶುಕ್ರಾಚಾರ ಅಂತ ಕರೀತಾರೆ ನೋಡಿ. ಈ ಇಂಗ್ಲೀಷ್ನಲ್ಲಿ ಯುಫೆಮಿಸಮ್ ಅಂತ ಒಂದು ಪದ ಇದೆ, ಅದ ಅರ್ಥ ಏನು ಅಂದರೆ ಬಹಳ ಕ್ರೂರವಾಗಿ ಕಠಿಣವಾಗಿರೋ ವಿಷಯಗಳನ್ನು ಅದನ್ನು ಹೇಳೋ ಪದ ಬಹಳ ಮಧುರವಾಗಿರುವಂತೆ ಮಾಡೋದು, ಆ ಪದನ್ನೇ ಶಾಂತಿ ಮಾಡೋದು. ಇದಕ್ಕೆ ಈ ಮಂಗಳವಾರ ಮಂಗಳವಾರ ವಾರವಲ್ಲ, ಹೆಸರಾದ ಚಂದ್ರ ಅಂತ ಮಂಗಳವಾರ ಅಂತ ಕರೀತಾರೆ ಅದನ್ನು. ಹಾಗೆ ಕ್ಷಯನಾಮ ಸಂವತ್ಸರ ಅಂತಿದೆ, ಅದನ್ನು ಅಕ್ಷಯನಾಮ ಸಂವತ್ಸರದಿಂದ ಬರೀತಾರೆ ಹೆಸರು ಚೆನ್ನಾಗಿರಲಿ ಅಂತ. ಹಾಗೆ ಯಾರಾದರೂ ಒಂದು ಕಣ್ಣು ಕುರುಡಾಗಿದ್ರೆ ಅವರು ಸ್ವಲ್ಪ ಶುಕ್ರಾಚಾರ್ಯರು. ಆ ಈಶ್ವರನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಪ್ರಸಾದವನ್ನು ಚಂಡಿಕೇಶ್ವರ ಇದ್ದರೆ ಚಂಡಿಕೇಶ್ವರನ ಕೊಟ್ಬಿಡ್ತಾರೆ, ಅವನು ತಾವು ತಗೊಂಬರೋಲ್ಲ ಪ್ರಸಾದವನ್ನು. ಆಗೋ ಶಾಸ್ತ್ರಕ್ರಮವಾಗಿ ಅಲ್ಲಿ ಹೋಗಿ ಚಂಡಿಕೇಶ್ವರನ ಪ್ರಸಾದ ಕೊಡುವಾಗ ಹೀಗೆ ಚಪ್ಪಾಳೆ ಕೊಡ್ತಾರೆ. ಚಪ್ಪಾಳೆ ಕುಡಿದ್ಮೇಲೆ ಚಂಡಿಕೇಶ್ವರ ಶಿವ ನಿರ್ಮಾಲ್ಯ ನೀ ಸ್ವೀಕರಿಸಬೇಕು ಅಂತ ಕೊಟ್ಬಿಟ್ಟು ಕೈ ಮೂಡಿ ಬಂದ್ಬಿಡ್ತಾರೆ. ಅವನ ಬಳಿ ಹೋದರೆ ಅವನ ಹೆಸರಿತ್ತು ಚಂಡಿಕೇಶ್ವರ ಅಂತ ಕೂಗೋಲ್ಲ, ಅಷ್ಟು ಚಪ್ಪಾಳೆ ಕೊಡ್ತಾರೆ. ಆ ಚಪ್ಪಾಳೆ ಕುಡಿದೆ ಅವಾಗ ಅವನು ಕಿವಿ ತೆರೆದು ಮಣಿ ಹೋಗೋಣ, ಓಹ್ ತಥಾಸು ಅಂತ ಕೊಡ್ತೇನೆ ಅವನನ್ನು. ಆವಾಗ ಅವರು ಕೃತಕೃತ್ಯರಾಗ್ತಾರೆ. ಆದ್ದರಿಂದ ಯಾರೋ ಸ್ವಲ್ಪ ಕ್ಯೂಡಾಗಿದ್ದರೆ ಸ್ವಲ್ಪ ಚಂಡಿಕೇಶ್ವರ ಅವರು ಅಂತ ಚಪ್ಪಾಳೆ ಕೊಡ್ತಾಯಿರ್ತಾರೆ ನೋಡಿ. ಇನ್ನೂ ಸ್ವರೂಪ ಹೇಳ್ಕೊಡ್ತೇನೆ, ಈ ಮೇಲುಕೋಟೆಯಲ್ಲಿ ನರಸಿಂಹದೇವರು ಬೆಟ್ಟ ಇದೆಯಲ್ಲ, ಆ ಬೆಟ್ಟ ಹತ್ತು ಹೋಗುವಾಗ ಇನ್ನೇನೋ ಮೇಲು ಜಾಗಕ್ಕೆ ಹೋಗಬೇಕು ಅನ್ನೋ ಜಾಗದಲ್ಲಿ ಅಲ್ಲೊಬ್ಬರು ಕಿವುಡು ಜೋಯಿಸರು ಅಂತಿದ್ದಾರೆ. ಕಿವುಡು ಜೋಯಿಸು ಅಂತ ಕರೀತಾರೆ ಅವರನ್ನು, ಕಿವುಡು ಜೋಯಿಸು ಅಂತ ಕರೀತಾರೆ. ಆದರೆ ಅವ್ರ ಪಕ್ಕಲ್ಲಿರೋ ಇಬ್ಬರು ಶಂಕಚಕ್ರ ಕಥಾಹಿಗಳು ಅವರಿಬ್ಬರು ಪಕ್ಕಲ್ಲಿದ್ದಾರೆ, ಜಯವಿಜಯರು ಪಕ್ಕಲ್ಲಿದ್ದಾರೆ, ಅವ್ರು ಕಿವುಡು ಯೋಜನೆ ಬಂದಿದ್ದಾರೆ. ಜಯವಿಜಯರನ್ನು ಅಕ್ಕಪಕ್ಕಲು ಹೊಂದಿರ್ಕೊಂಡ ಕಿವುಡು ಯೋಜನೆ ಯಾರೇ ಇರಬೇಕು ಅಂದರೆ ಸಾಕ್ಷಾತ್ ಮಹಾವಿಷ್ಣು, ಬೇರೆ ಯಾರೂ ಅಲ್ಲ. ಹೋಗುವಾಗ ಕಿವುಡು ಯೋಜಿಸಿದೆ ಚಿವುಡು ಯೋಜಿಸಿದೆ ನರಸಿಂಹದೇವ ದರ್ಶನ ಮಾಡಬೇಕು ಅನುಮತಿ ಕೊಡಿ ಅಂತ ಕೇಳಬೇಕು. ಮೇಲೆ ಹತ್ತು ಹೋಗ್ತಾನೆ, ದೇವ ದರ್ಶನ ಮಾಡಿಕೊಂಡು ಪುನಃ ಹಿಂತಿರುಗಿ ಬಂದು ಕಿವುಡು ಯೋಜಿಸಿದೆ ಕಿವಿಯೋಸಿ ಮನುಗುರಿಂದ ದೇವಸ್ಥಾನ ಚೆನ್ನಾಗಾಯಿತು ನಮಸ್ಕಾರ ಮಾಡಿ ಬರ್ತಾನೆ. ಆ ಕಿವುಡು ಯಾರು ಅಂದರೆ ಸಾಕ್ಷಾತ್ ಭಗವಂತನೇ, ಎಂತ ಹೇಳಿ ಮಹಾಯೋಗಿಯವನು. ಆ ಮಹಾಯೋಗಿ ವರ್ಣನೆ ಮಾಡುವಾಗ ಯಜುರ್ವೇದ ಆರಣ್ಯಕದಲ್ಲಿ ಮಹಾತ್ಮ ವರ್ಣನೆ ಮಾಡುವಾಗ ಅಂಧೋ ಮಣಿಮವೀಂದ್ರತೆ ತಮನಂಗು ನಿರಾಮಯತೆ ಗ್ರೀವ ಪ್ರತ್ಯಮಂಚಿದೆ ತಮ ಜಿಹ್ವಾ ಅಸಶ್ಚತ. ಒಬ್ಬ ಕುರುಡ ಇದ್ದಾನೆ ಆದರೆ ಮಣಿಯನ್ನು ನೋಡಿ ತಿಳಿದ ಅವನು, ಬೆರಳೆಯಲ್ಲ ಕೈಯಲ್ಲಿ ಆದರೆ ಆ ಉಂಗುರವನ್ನು ಧರಿಸ್ಕೊಂಡವನು, ಕುತ್ತಿಗೆ ಇಲ್ಲ ಕಂಠವೇ ಇಲ್ಲ ಅವನು ಹೊಗಳದಾದನ ಯಾರು ಅವನು ಅಂದರೆ ಬ್ರಹ್ಮಜ್ಞಾನಿ. ಯಾಕೆ ಪರಮಾತ್ಮ ಧ್ಯಾನ ಮಾಡುವಾಗ ಇಂದ್ರ ಅಮಾಸ ಬುದ್ಧಿಗಳೆಲ್ಲ ಅಂತರ್ಮುಖವಾಗಿ ಹೊರಟೋಗ್ಬಿಟ್ಟಾಗ ಇಂದ್ರಿಯಿಂದ ದಾಟಿ ಮೇಲಕ್ಕೆ ಹೊರಟೋಗುವಾಗ ಅದಕ್ಕೆ ಮೇಲೆ ಇರತಕ್ಕಂತಹ ಶಬ್ದ ಸುಖಗಳನ್ನು ದಾಟಿ ಮಹತ್ವನ ದಾಟಿ ಪ್ರಕೃತಿಯನ್ನು ದಾಟಿ ಮೂಲ ಪ್ರಕೃತಿಯನ್ನು ದಾಟಿ ಜೀವಭಾವವನ್ನು ದಾಟಿ ಭಗವದ್ಧಾನ ಕೊಟ್ಟೋಗ್ಬಿಟ್ಟಾಗ ಯಾವುದೇ ಕೆಲಸ ಮಾಡೋಲ್ಲ. ಅಂದರೆ ಲೋಕದ ದೃಷ್ಟಿಯಿಂದ ಅವನ ಕೈ ತುಟ್ಟಿದ ಚಪ್ಪಾಳೆ ಕುಡಿದು ಕೇಳಿಸೋದು ಅವನಿಗೆ. ಅವನ ಕೈಯಲ್ಲಿ ನಿಮ್ಮ ಮಂಜುಗೆಡ್ಡೆ ತೊಗೊಂಡಿಟ್ಟು ಕೂಡ ಏನು ಫೀಲ್ ಆಗೋಣ, ಹಾಯಾಗಿರ್ತಾನೆ. ಅವನ ಧ್ಯಾನದಲ್ಲಿ ನಿಜವಾಗಿ ಯೋಗಿ ಆಗಿದ್ದರೆ ಅವನ ಮುದ್ರೆಯನ್ನು ಹಿಗಿಡಿಸೋದಕ್ಕೆ ಎಷ್ಟು ಕೈ ಹಿಡಿಮ ಬಿಚ್ಚೋಲ್ಲ, ಅದು ಪ್ರತಿ ಎಳೆದರೆ ಮೈ ಮೇಲೆ ಬಂದ್ಬಿಡುತ್ತೆ, ಇದು ಮಾತ್ರ ಬಿಚ್ಚೋಲ್ಲ. ಕಾಷ್ಠವಜ್ಜಾಯತೆ ವಪುಹು ಅಸಿ ಬಂದಿರುತ್ತೆ, ಕಿವಿ ಕೆಲಸ ಮಾಡೋಲ್ಲ, ಪೂರ್ತಿ ಹೊರಟೋಗ್ಬಿಡುತ್ತೆ. ಹಾಗೆ ಲೋಕದೃಷ್ಟಿಯಿಂದ ಅವನು ಕೂಡನಾಗಿದ್ದರೂ ಕೂಡ ಆತ್ಮದೃಷ್ಟಿಯಿಂದ ಭಗವಂತ ನೋಡ್ತಾ ಇರ್ತಾನ. ಅವನು ಲೌಕಿಕವಾದರೂ ಅವನ ಕಿವಿ ಬಿಡದೇ ಆದರೂ ಕೂಡ ನದಾನುಸಂಧಾನ ಮೋಸತುಭ್ಯಂ ತ್ವಾಂ ಸಾಧನಂ ವಿಷ್ಣುಪದಸ್ಯ ಜಾನೇ ಭವತ್ಪ್ರಸಾದಾತ್ ಪವನೇನ ಸಾಕಂ ವಿಲೀಯತೆ ವಿಷ್ಣುಪದೇ ಮನೋಮೇ ತದಗ್ರೇ ಜಾಯತೆ ನಾದ ಕಾಂಸ್ಯ ಘಂಟಾ ನಿನಾದವತ್ ತದಗ್ರೇ ಜಾಯತೆ ನಾದ ಓಂ ಓಂ ಇದು ತದ್ಭುತಂ ಧ್ವನೇರಂತರ್ಗತಂ ಜ್ಯೋತಿ ಜ್ಯೋತಿರಂತರ್ಗತಂ ಮನಃ ತನ್ಮನೋ ವಿಲಯಂ ಯಾತಿ ತದ್ವಿಷ್ಣೋಃ ಪರಮಂ ಪದಂ ಎನ್ನುವ ಸ್ಥಿತಿ ಅದು. ಇದಕ್ಕೆ ನಾದಯೋಗ ಅಂತ ಕರೀತಾರೆ. ಕಾಂಸಿಗಂಟೆಯ ಮೂಲಕವಾಗಿ ಬರೋ ನಾದ ಒಳ್ಳೆ ತಾನಾಗಿ ಇದಕ್ಕೆ ಅನಾಹತ ನಾದ ಅಂತ ಹೇಳಿದರು. ಸಾಮಾನ್ಯ ಶಬ್ದ ಬರೋಕೆ ಫ್ರಿಕ್ಷನ್ ಬೇಕು, ಅದಕ್ಕೆ ಫ್ರಿಕ್ಷನ್ ಇಲ್ಲದವರು ಸೌಂಡ್ ಇದು ನನ್ನ ಯೋಗಿಕೆ ಒಳ್ಳೆ ಕೇಳ್ತಾ ಇರ್ತಾನೆ. ಆದ್ದರಿಂದ ಒಳಗಡೆ ಅಂತರ್ನಾದ ಕೇಳ್ತಾ ಇರೋದ್ರಿಂದ ಕಿವಿ ಇದೆ ಅವನಿಗೆ, ಹೊಳೆ ಶಬ್ದ ಯಾವುದು ಕೇಳ್ತಾ ಇಲ್ಲ ಅವನಿಗೆ, ಅವನು ಕಿವುಡ ಅಂತ ಕರಿಬೇಕು. ಯಾವುದು ಕೇಳಿದೆ ಕಿವುಡ ಕಿವುಡನ ಅಲ್ವೇ ಚಂಡಿಕೇಶ್ವರ ಅಂದರೆ ಈ ಗುಂಪು ಸೇರಿದವನು ಕಿವುಡಿಗೋಸ್ಕರಂತೆ ಇರೋನು ಅವನು ಭಗವದ್ಧ್ಯಾನ ಮುಳುಗಿದಾನೆ ಅವನು, ಹೊಡೆ ಏನು ಗೊತ್ತಾಗ್ತಿಲ್ಲ ಅವನೇ. ಇದು ಬಂದ ಪ್ರಸಂಗ ಯಾವುದು ಯುಫೆಮಿಸಮ್ ಅಂತ ಹೇಳೋ ಕೊರಟೆ. ಮೃದುವಾದ ಶಬ್ದಗಳಿಂದ ತೀಕ್ಷ್ಣವಾದ ವಿಷಯ ಹೇಳಬೇಕಾಗಿದ್ರೆ ಸ್ವಲ್ಪ ಪ್ರಕಾರ ಅಂತ ಹೇಳ್ತಾರೆ. ಶುಕ್ರಾಚಾರ್ಯ ಒಂದು ಕಣ್ಣು ಅಂತ ತಾತ್ಪರ್ಯ. ಆಗಲಿ, ಅವ್ರ ಪ್ರಾಬ್ಲಮ್ ಅದು. ಅದು ನಮಗೇನು ಅಂದರೆ ಆಗಿರೋ ವಿಷಯ ಶುಕ್ರಾಚಾರ್ಯ ಕಣ್ಣು ಹೊರಟು ಇನ್ನು ಸುಕುಲ್ ಅಂತ ಹೊರ ಓಡ ಬಂದ್ಬಿಟ್ರವರು ನೀರು ಸುರಕ್ಷಿತವಾಯಿತು, ಪ್ರತಿಜ್ಞೆ ಸಂಕಲ್ಪ ಮಾಡಿ ಆಗೋಯ್ತು. ಇದನ್ನೇ ಆಳ್ವಾಡವರು ತಮ್ಮ ದಿವಂದಲ್ಲಿ ದಾನ ವಿಳಕ್ಕಿಯ ಶುಕ್ಕಿರನ್ನು ಶುಕ್ಕಿರನ್ನು ಕಣ್ಣೆ ತುರಂಬಾಲು ವಿಳಕ್ಕೆ ಶಕ್ರ ತಣ್ಣನೇ ಅಚ್ಚೋ ಅಚ್ಚೋ ಉತ್ತ ಸೂತ ಮಾಡ್ತಾರೆ. ದಾನವನ್ನು ತಿರಸ್ಕಾರ ಮಾಡಿ ಹೋಗುವಂತೆ ಮಾಡಿದ ಶುಕ್ಕಿರನ ಕಣ್ಣೆ ಶುಕ್ರನ ಕಣ್ಣನ್ನು ತುರಂಬಾಲು ತುಂಬ ಹುಲ್ಲು ಅದರಿಂದ ತೆಗೆದಾಗದಂತ ಆ ಚಕ್ರಪಾಣಿ ಇದಾರಲ್ಲ ಅವನಿಗೆ ಮಂಗಳ ಓ ಮಂಗಳ ಅಂತ ಸ್ತೋತ್ರ ಮಾಡ್ತಾನೆ. ಆ ಭಗವಂತನು ಪ್ರಯೋಗಿಸಿದಂತಹ ಆ ಕುಶಾಗ್ರಾಸ್ತ ಇದೆಯಲ್ಲ ಅದು ವಜ್ರಕ್ಕಿಂತಲೂ ಎಷ್ಟು ತೀಕ್ಷ್ಣವಾಗಿ ಶುಕ್ರಾಚಾರ್ಯ ಕಣ್ಣು ಕಿತ್ತಾಗ್ಬಿಡ್ತು ಅಂತ ಪ್ರಾಣ ಹೇಳಿದೆ. ಶುಕ್ರಾಚಾರ್ಯರ ಕಣ್ಣು ಒಂದು ಕಣ್ಣು ಕೀರ್ತಿ ಶೇಷವಾಯಿತು ಅಂದರೆ ಹಿಂದೆ ಕಣ್ಣಿತ್ತು ಅಂತ, ಇವಾಗಿಲ್ಲ. ಸರಿ, ದಾನ ಮುಗಿದೊಡನೆಯೇ ಭಗವಂತನು ತನ್ನ ದಿವ್ಯ ಪಾದಗಳನ್ನು ಬೆಳೆಸಿದ. ವಾಮನನು ತ್ರಿವಿಕ್ರಮನಾದ, ಒಂದು ಪಾದ ವಿಸ್ತಾರ ಭೂಮಿ ಎಲ್ಲವನ್ನೂ ತುಂಬಿಕೊಂಡ್ಬಿಡ್ತು, ಮತ್ತೊಂದು ಪಾದ ದಿವ್ಯೆಲ್ಲವನ್ನೂ ತುಂಬಿಕೊಂಡ್ಬಿಡ್ತು. ಆ ಪಾದವನ್ನೇ ಬ್ರಹ್ಮದೇವರ ಸತ್ಯಲೋಕಕ್ಕೆ ಆ ಪಾದ ಹೋದಾಗ ಸತ್ಯಲೋಕದ ಸ್ವಾಮಿ ತನ್ನ ಕಮಂಡಲನ ಉದಕದಿಂದ ಆ ಪಾದವನ್ನು ತೊಳೆದನು. ಅದೇ ದಿವ್ಯ ಗಂಗೆಯಾಗಿ ಹರಿದು ಬಂದಿತು. ಈ ವಾಮನ ಅವತಾರ ತ್ರಿವಿಕ್ರಮ ಅವತಾರ ಅನ್ನೋದು ಕೇವಲ ಅನುಗ್ರಹ ಅವತಾರ, ಬೇರೆ ಅವತಾರ ಎಲ್ಲದರಲ್ಲೂ ಕೂಡ ನಿಗ್ರಹ ಮಾಡೋದ್ರ ಮೂಲಕ ಅನುಗ್ರಹ ಮಾಡ್ತಾನೆ. ಶ್ರೀರಾಮ ಶ್ರೀಕೃಷ್ಣ ಎಲ್ಲದರಲ್ಲೂ ಬರುತ್ತೆ, ಬಲರಾಮ ಎಲ್ಲ ಬರುತ್ತೆ. ಈ ಅವತಾರದಲ್ಲಿ ಯಾರಿಗೂ ನಿಗ್ರಹ ಇಲ್ಲ, ಕೇವಲ ಅನುಗ್ರಹ ರೂಪವಾದ ಅವತಾರ ಇದು. ಯಾರ್ಯಾರ ಅನುಗ್ರಹ ಆಯಿತು ಅಂದರೆ ಭಗವಂತನ ಪಾದ ಬ್ರಹ್ಮಲೋಕಿಗೆ ಹೋದಾಗ ಆ ಪಾದಗಳನ್ನ ಬ್ರಹ್ಮದೇವರು ಕಮಲ ತೊಳೆದರು, ಬ್ರಹ್ಮದೇವರ ಅನುಗ್ರಹ. ಆ ತೀರ್ಥವು ಗಂಗೆಯು ಇಂದ್ರಲೋಕಕ್ಕೆ ಬಂದಾಗ ತ್ರಿಪಥಗಾಮಿನಿಯಾಗಿ ಇಂದ್ರಲೋಕಕ್ಕೆ ಅನುಕಾರ. ಆ ಬ್ರಹ್ಮದೇವರ ಪಾದೋದಕವನ್ನೇ ಮಹಾದೇವನು ತನ್ನ ಶಿರಸ್ಸನ್ನು ಧರಿಸಿದ, ಗಂಗಾಧರನಾದ, ಅಲ್ಲಿ ಅನುಗ್ರಹ. ಅದು ಲೋಕಕ್ಕೆ ಇಳಿದು ಬಂದ ಮುಂದಕ್ಕೆ ಸಕರ ಪುತ್ರರಿಗೂ ಅನುಗ್ರಹ, ಲೋಕದ ಸಮಸ್ತ ಜನರಿಗೂ ಅನುಗ್ರಹ. ಕೇವಲ ಅನುಗ್ರಹವಾದ ಅವತಾರವೇ ಇದು. ಈ ಬಲ ತೆಗೆದುಕೊಂಡ್ರೆ ಲೋಕಗಳೆಲ್ಲ ತುಂಬಿಸಿ ಆಯಿತು. ಇದನ್ನೇ ಶಂಕರಾಚಾರ್ಯರು ಗಂಗಾಷ್ಟಕದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಗಂಗಾ ಸ್ತೋತ್ರ ಮಾಡ ಅಮ್ಮ ಯಾರು ನೀನು ಅಂದರೆ, ಆದಾವಾದಿ ಪಿತಾಮಹಸ್ಯ ನೇಮವು ವ್ಯಾಪಾರ ಪಾತ್ರೆ ಜಲಂ ಫಸ್ಟೇಜು पश्चात् पन्नकषायिनो भगवतः पादोदकं पावनं भूयः शंभुजटा विभूषणमणि जह्नोर्महर्षेरियं कन्या कल्मषनाशिनी भगवती भागीरथी पातु माम् अंत ಗಂಗೆಯಲ್ಲಿ ಅವಗಾಹನ ಮಾಡಿ ಪಾಪಗಳ ತ್ರಿಲೋಕ ಸಂಚಾರಿಣಿ ತ್ರಿಲೋಕ ವ್ಯಾಪಿನಿ ತ್ರಿಮೂರ್ತಿಗಳ ಸಂಸರ್ಗವನ್ನು ಪಡೆದವಳು ಮಹಾದೇವಿ ಜಗನ್ಮಾತಾ ಗಂಗಾ ಗಂಗಾ ಎಂಬುದಾಗಿ ನೂರು ಯೋಜನೆಯಿಂದ ಹೇಳಿದ್ರು ಕೂಡ ಪಾಪವನ್ನು ಪರಿಹಾರ ಮಾಡತಕ್ಕವಳು. ಎಷ್ಟ ಗಕಾರಗಳು ಗಂಗಾ ಗೀತಾ ಗಾಯತ್ರಿ ಗೋವಿಂದ ಈ ಗಕಾರಾದಿ ನಾಮಗಳೆಲ್ಲವೂ ನಮ್ಮ ಪಾಪವನ್ನು ಪರಿಹಾರ ಮಾಡತಕ್ಕದ್ದು ಅಂತ ಹೇಳೋದ್ರಲ್ಲಿ ನದಿ ರೂಪಾದ ಭಗವಂತನೇ ಅಪ್ಪ ಗಂಗಾ. ಅಂತಹ ಗಂಗೆಯು ಭಗವನೇ ಬ್ರಹ್ಮಗಡಿಗೆ ನಾ ಪಾದಮು ಆಯಿತು. ಎರಡು ಪಾದ ಮೂರನೇ ಪಾದ ಜಾಗ ಇಲ್ಲ, ಜಾಗ ಇಲ್ಲೇ ಇದು ಕೊಸ ಕಟ್ಟಾಗ್ಬಿಡ್ತೀನಿ ನರಣ ಬಂಧದಿಂದ ಗರುಡ ಕಟ್ಟುವಿನ ಆಯಿತು. ನನ್ನ ಪತಿಯನ್ನು ಕಟ್ಟಾಕ್ಬೇಡಿ ಮಹಾತ್ಮ ಅವನು ಸತ್ಯಸಂತ ಅಂತ ವಿಂಧ್ಯಾವಳಿ ಪ್ರಾರ್ಥನೆ ಮಾಡ್ತಾಳೆ. ಕಟ್ಟು ಬಿಡಿಸೋಕೋಸ ಕಟ್ಟು. ಆವಾಗ ಅವನು ಸ್ವಾಮಿ ನನ್ನ ತಲೆ ಇನ್ನೂ ಬಾಕಿ ಇದೆ, ನೀವು ಪಾಗಲ ಅದರ ಮೇಲೆ ಇಡಿ, ಸಾಲ ಕಳ್ಕೊಳ್ತೀವಿ ನಾವು. ಆ ಮೂರನೇ ಪಾದವನ್ನು ಬರಿಜಕ್ಕದ ಶಿರಸ್ಸಿನ ಮೇಲೆ ಇಟ್ಟು ಆತನ ಪಾತಾಳಕ್ಕೆ ಮೆಟ್ಟಿದ್ದನು. ಇಂದ್ರನಿಂದ ಅಪಹೃತವಾದ ರಾಜ್ಯವನ್ನು ಇಂದ್ರನಿಗೆ ಹಿಂದಿರುಗಿಸಿದನು. ಬಲಿಚಕ್ರದ ವಿಷಯದಲ್ಲಿ ಭಗವಂತ ಅನುಗ್ರಹ ಯಾವ ಮಟ್ಟದ್ದು ಅಂದರೆ ಸಾಕ್ಷಾತ್ ಭಗವಂತಿಂದನೇ ಸತ್ಯಧೃತಿ ನೀನು ಅಂತ ಹೋಳಿಕೆಯನ್ನು ಯಾರು ಪಡ್ಕೊಳ್ಳೋ ಸಾಧ್ಯ ಪಡ್ಕೊಂಡವು. ಗುರುಗಳ ಶಾಪಕ್ಕೆ ಹೆದರದೆ ನನ್ನ ಬಂಧು ಮಿತ್ರಲ್ಲ ಕೈ ಬಿಟ್ಟಿರಲ್ಲ ಅನ್ನೋಕ್ಕೆ ಹೆದರದೆ ರಾಜನಾಶಕ್ಕೂ ಹೆದರದೆ ನೀನು ಸತ್ಯ ಉಳಿಸ್ಕೊಂಡಿಯಲ್ಲಯ್ಯ ನೀನೇ ಸತ್ಯ ಧೃತಿ ಅಂತ ಕಠೋಪನಿಷತ್ನಲ್ಲಿ ಯಮಧರ್ಮರಾಜ ನಚಿಕೇತನ ಕುರಿತು ಇದೇ ಮಾತೆ ಸತ್ಯಧೃತಿ ಬತಾಸಿ ಸತ್ಯಧೃತಿ ಅಂತ ಅವನು ಹೊಗಳಿದ್ದಲ್ಲದೆ ಇಂದಿನ ರಾಜ್ಯ ಅಪರಿಸಿದ್ದೆ ಅವರ ಪದಾರ್ಥ ಅವರು ಹೊರಟೋಗ್ಬೇಕು, ನೀ ಅದನ್ನ ಅಪರಿಸಿ ಸರಿಯಲ್ಲ ಅಂದ ಅವರು ಕೊಟ್ಬಿಡೋದನ್ನು ಅವ್ರು ಹೊರಟೈತರು. ನೀನು ಸತ್ಯಸತ್ಯಾಗಿ ನನ್ನಲ್ಲಿ ಭಕ್ತಿಷ್ಠೆ ನಡ್ಕೊಂಡಿದ್ದರಿಂದ ನಿನಗೆ ಇಂದ್ರನ ಲೋಕವನ್ನು ನಾಚಿಸುವ ಭೋಗಭಾಜ್ಯಗಳಿಂದ ಕೂಡಿದ ಮತ್ತೊಂದು ಲೋಕ ಕೊಡ್ತೀನಿ, ಅಲ್ಲಿ ವಾಸ ಮಾಡಿಕೊಂಡಿವಿ ನೀನು, ಅದು ಪಾತಾಳದ ಒಂದು ವಿಭಾಗ. ನೀ ಆ ಲೋಕದಲ್ಲಿದ್ದು ಅದನ್ನು ಆಡ್ತಾ ಇರೋ ಸಮಯದಲ್ಲಿ ನಿನ್ನ ಯಾವ ತೊಂದರೆ ಆಗದೆ ಇದ್ದಂತೆ ನನ್ನ ಬಾಗಿಲು ನಿಂತುಕೊಂಡು ನಿನ್ನ ರಕ್ಷಣೆ ಮಾಡ್ತಾ ಇದ್ದೀನಿ. ಬಲೇರ್ದ್ವಾರಿ ಗದಾಪಾಣಿ ಬಜಕ್ರ ದ್ವಾರದಲ್ಲಿ ಗದಾಪಾಣಿ ಅಂದ್ಕೊಂಡು ರಕ್ಷಣೆ ಮಾಡ್ತಾ ಇದ್ದೀನಿ. ನಾನು ಸುರಕ್ಷ ಚಕ್ರವನ್ನು ನೋಡಿದೊಡನೆಯೇ ನಿನ್ನ ಬಳಿ ದುಷ್ಟರು ಯಾರೂ ಬರದೆ ಓಡೋಗ್ಬಿಡ್ತಾರೆ, ಸುರಕ್ಷಿತ ಆನಂದವಾಗಿರುವ ಜಾಗ ನೀನು. ಇಂದ್ರನ ಅನುಭವಿಸೋ ಭೋಗಕ್ಕಿಂತ ಸಾವಿರ ಪಾಲು ಭಾಗ್ಯ ಅನುಭವಿಸ್ತೀಯ. ಆಮೇಲೆ ನೀನು ತಕ್ಷಣ ಮೋಕ್ಷ ಕೊಡೋಲ್ಲ ನಾನು, ಯಾಕೆ ಇಂದ್ರನ ಮೇ ರಾಜ್ಯದ ಆಸೆಯಿಂದ ನೀನು ಕಿತ್ಕೊಂಡಿದ್ದೆ, ಸ್ವಲ್ಪ ಇಂದ್ರಲೋಕದ ಭೋಗಭಾಗ್ಯದ ಸಂಸ್ಕಾರ ಇದೆ ನಿನಗೆ, ಆದ್ದರಿಂದ ಮುಂದಿನ ಕೃತ್ವದಲ್ಲಿ ನೀನೇ ಇಂದ್ರನಾಗು. ಆ ಸಂಸ್ಕಾರ ಆಸೆ ಪೂರೈಸಿದ ಮೇಲೆ ನನ್ನ ಬಿಬ್ಬರವಾಗ ಈತನ ಕೊಲ್ಲಬಾರದು ಮಹಾಪ್ರಭುಗಳೇ ಅಂತ ಪ್ರಹ್ಲಾದನ ಕಡೆಯಿಂದ ರಿಮೈಂಡರ್ ಮಾತು ಕೊಟ್ಟಿದ್ದನಲ್ಲ ಪ್ರಹ್ಲಾದನಿಗೆ, ನಿನ್ನ ವಂಶದಲ್ಲಿ ಮುಂದೆ ಯಾರನ್ನು ನಾನು ಕೊಲ್ಲೋಲ್ಲ ಅಂತ ಅವನು ರಿಮೈಂಡರ್ ಕೊಡಬೇಕಾಗಿಲ್ಲ, ಅವನು ಗೊತ್ತು ಮಾಡೋಲ್ಲ. ಆದರೂ ಕೂಡ ಇವರು ಮನಸ್ಸು ತಡೆಯೋಕ್ಕಾಗಲ್ಲ ಮಾಡ್ತಾರೆ. ನಾನು ಮಾತು ಕೊಟ್ಟಿದ್ದೇನೆ ಇದನ್ನು ಸಂಹಾರ ಮಾಡೋಲ್ಲ, ಆದರೆ ಅಹಂಕಾರ ಇತ್ತು ನನಗೆ, ಅವನ ಅಹಂಕಾರ ಅವನ ಮೆಟ್ಟ ಹಾಕದೆ ಅವನು ಒಳ್ಳೇದಕ್ಕೆ ತಾನೇ, ಅದು ಯೋಗಿ ಅದ, ಅವನು ಮಹಾತ್ಮ ಅದ, ಈ ಪರಮಭಾಗವತ ಅನುಸ್ಮರಣ ಲಿಸ್ಟ್ ಸೇರಿಕೊಂಡ. ಯಾವ ಲಿಸ್ಟದೋ? ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾಂಬರೀಷ ಶುಕಶೌನಕ ಭೀಷ್ಮದ ಅಭಿಯಾನ ರುಕ್ಮಾಂಗದ ಅರ್ಜುನ ವಸಿಷ್ಠ ಅನ್ನೋ ಜಾತಿ ಬಲೀಂದ್ರ ಅಂತ ಒಂದು ಪಾಠ ಇದೆ. ವಿಭೀಷಣಾದೇನೆ ಧನ್ಯಾನಿಮಾನ್ ಪರಮ ಭಾಗವತ ಸ್ಮರಾಮಿ ಅಂತ ಆ ಭವಿಷ್ಯಕ್ರೀಡೆಯನ್ನು ಈಗಲೂ ಕೊಂಡಾಡುತ್ತಾರೆ. ಈ ರಥ ಚೂಡಾಮಣಿಯಲ್ಲಿ ಆ ಬಲೀಂದ್ರನ ಪೂಜೆಯನ್ನು ದೀಪಾವಳಿ ಪ್ರತಿಪದ ಸಮಯದಲ್ಲಿ ಬಲೀಂದ್ರ ಪೂಜೆ ಅಂತ ಮಾಡೋ ರೂಢಿ ಇದೆ. ಕಾಮ್ಯಕರ್ಮ ಅಂತ ಕೆಲವು ಮಾಡೋದು ಅಲ್ಲ, ಆದರೆ ಅದಕ್ಕೆ ಬೆಲೆ ಇದೆ. ಪೂಜೆ ಮಾಡೋದು ಬಲಿಚಕ್ರವರ್ತಿ ಬಲೀಂದ್ರನ ತಾನೆ. ಆ ಬಲೀಂದ್ರ ಪೂಜೆಯಲ್ಲಿ ಬಲೀಂದ್ರ ಅವನೇ ಒಂದು ಆಕಾಯಿ ಭೂಮಿಗೆಲ್ಲ ರಾಜನಾಗಿದ್ದ, ಬಹಳ ಚಾರ ರಾಜನೆಲ್ಲ ಆಳ್ತಾ ಇದ್ದ. ತಾನು ಹಿಂದೆ ಆಳಿದ ರಾಜ ನೋಡೋಕ್ಕೋಸ್ಕರ ಒಂದು ದಿವಸ ಬರ್ತಾನೆ. ಆವಾಗ ಅವನು ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು. ಅವನು ಬಂದಾಗ ಅವನು ಎದುರೋಕ್ಕೋಸ್ಕರ ಮಹಾರಾಜರು ಬಂತು ಅಂದರೆ ಚಿನ್ನದ ಒಂದು ನಾಣ್ಯಗಳನ್ನ ಪಾದಪೂಜೆಗೆ ಎಸಿಬೇಕು, ಅದ ಮೇಲೆ ನಡ್ಕೊಂಡು ಬರಬೇಕು ಮಹಾರಾಜರು. ಆ ಚಿನ್ನ ಸಿಕ್ಕೋಲ್ ನೋಡಬೇಕು. ಚಿನ್ನದ ಬಣ್ಣದ ಹೂವಿದೆಯಲ್ಲ, ಯಾವ ಹೂವದು? ಹೊನ್ನಾವರಿಕೆ, ಹೊನ್ನಾವರಿಕೆ ಅಂತ ನೋಡಿ. ಆವರಿಕೆ ಹೂವು, ಆವಾರಂ ಹೂವು, ಸಂಸ್ಕೃತ ಆವರಕ ಅಂತ ಹೆಸರು ಅದಕ್ಕೆ. ಆ ಹೂವನ್ನ ಹೊನ್ನು 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 ಅಂತ ಎಸಿತಾರೆ. ಅದೇ ಮಹಾರಾಜರು, ಬಲಿ ಮಹಾರಾಜರು, ಭಗವದ್ಭಕ್ತಿ ಶಿರೋಮಣಿಗಳು, ಭಾಗವತ ಶಿರೋಮಣಿಗಳು, ವಾಮನಾಧಾರಕ್ರಮಚ್ಚೆ ಕಾರಣಭೂತರಾದವರು ಮಾಡಿಸ್ಬೇಕು, ಪಾದನ್ಯಾಸ ಮಾಡಬೇಕು ಅಂತ ಹೊನ್ನು ಹೊನ್ನು ಅಂತ ಹಾಕೊಂಡು ಆಮೇಲೆ ಬಲಿಚಕ್ರದ ಪೂಜೆ ಮಾಡಿ ಆಮೇಲೆ ಉಪಸ್ಥಾನ ಮಾಡ್ತಾರೆ. ಮಹಾಪುರುಷ ಬಲೀಂದ್ರ ಅನ್ನೋನು ಜ್ಞಾಪಿಸ್ಕೋಬೇಕು. ಅವನ ಬಲೀಂದ್ರನ ಬಲೀಂದ್ರನ ಉದ್ಧಾರ ಮಾಡಿದ ವಾಮನ ತೆಗಬೇಕು ಅನ್ನೋನ ವಿಷ ವಾಮನ ದ್ವಾದಶಿಯಿಂದ ಬರುತ್ತೆ. ಅವನ ದಧಿವಾಮನ ವ್ರತ ಅಂತ ಹೇಳ್ತಾರೆ. ಅವನ ಕೈಯಲ್ಲಿ ಭಗವಂತ ದಧಿಯನ್ನು ಮೊಸರನ್ನು ಹಿಡ್ಕೊಂಡಿದ್ದಾನೆ. ಮಹಾತ್ಮನಾದ ಮಹಾತ್ಮನ ಶಿರೋಮಣಿಯಾಗಿರುವ ಬಲೀಂದ್ರ ಕಥೆ ಪ್ರಹ್ಲಾದ ನಾಂದಿಕ ಪರವೇ ಇಲ್ಲ. ಎಂಥ ಅನುಗ್ರಹ ನನ್ನ ಪೌತ್ರನ ಮೇಲೆ. ಆ ವಂಶದೆಲ್ಲ ಪರ್ಯಾಯ ಹೀಗೆ ಬರುತ್ತೆ. ಒಬ್ಬ ಜ್ಞಾನಿ, ಒಬ್ಬ ಭಗವಂತನ ಆ ಪರಂಪರೆಯಲ್ಲಿ ಕಶ್ಯಪರು ದೊಡ್ಡ ಜ್ಞಾನಿಗಳು. ಆ ಮಗ ಹಿರಣ್ಯಕಶಿಪು ಶುದ್ಧ ಹಸುರನಾದವನು. ಅವನ ಮಗ ಪ್ರಹ್ಲಾದ ಶುದ್ಧ ಜ್ಞಾನಿ. ಅವನ ಮಗ ವಿರೋಚನ ಹಸುರ. ಅವನ ಮಗ ಬಲಿಚಕ್ರವರ್ತಿ ಜ್ಞಾನಿ. ಹೀಗೆ ಪರಂಪರೆ ಬರುತ್ತೆ. ಪಿತಾ ಮಹಶ್ರೀ ಸಮಪೈತಿ ಪೌತ್ರಂ ಎಂಬಂತೆ ಮೊಮ್ಮಗನಿಗೆ ಅವನ ತಾತ ಇದಾನಲ್ಲ ಅವನ ಸಂಪತ್ತು ಕೂಡಿ ಬರುತ್ತಂತೆ. ತಂದೆ ನನ್ನ ಕಳಿಸಲ್ಲ, ಅವನು ತಾತನ ನನ್ನ ಕಳಿಸ್ತಾನೆ. ನಿನ್ನ ಪರಂಪರೆ ಹಾಗೆ ಆಗ್ತಾ ಇದೆ ನೋಡಿ. ಅಂತ ಬಲಿಚಕ್ರವರ್ತಿ ಮಹಾತ್ಪುರದಲ್ಲ ಅಗಳಿಕೆ ಹೊಂದವನು ನೋಡಿ, ಯಾವ ಸಂಶಯವೂ ಇಲ್ಲಪ್ಪ ಅಂತ ನಂಬಿತ್ತು. ಅದರ ಕಥೆಯನ್ನು ಇಲ್ಲಿ ನಾವು ತಿಳ್ಕೋಬೇಕಾಗಿದೆ. ಮತ್ತು ಈ ಮಧ್ಯದಲ್ಲಿ ಸಮುದ್ರ ಮಥದ ಕಥೆಯನ್ನು ನಾವು ಹೇಳ್ತೀವಿ, ಕೇಳ್ತೀವಿ ಶಿವನ ಭಾಗದಲ್ಲಿ. ಈ ಸಮುದ್ರ ಮಥದ ಕಥೆ ಎಲ್ಲ ಪುರಾಣಗಳಿಗೂ ಬರುತ್ತೆ, ಸ್ವಲ್ಪ ಸ್ವಲ್ಪ ವಿವರಣೆಯಲ್ಲಿ ವ್ಯತ್ಯಾಸ ಬರುತ್ತೆ. ಸಮುದ್ರ ಮಥನ ಮಾಡಿದವರು ಯಾರು ಅಂದರೆ ದೇವತೆಗಳು ಮತ್ತು ಅಸುರರು ಇಬ್ಬರು ಸೇರಿಕೊಂಡು ಸಮುದ್ರ ಮಥನ ಮಾಡ್ತಾ ಇದ್ರು. ಈ ನೀಲಕಂಠ ವಿಜಯ ಚಂಪು ಅಂತ ನೀಲಕಂಠ ದೀಕ್ಷದ ಒಂದು ಕಾವ್ಯ ಇದೆ, ಚಂಪು ಕಾವ್ಯ. ಅದರಲ್ಲಿ ಈ ಸಮುದ್ರ ಮಥನ ಬಹಳ ಕಾವ್ಯ ಭಂಗಿಯಿಂದ ಬಹಳ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ರಾಕ್ಷಸು ರಾಜ ಅಪರ ಮಾಡ್ತಿದ್ದಾರೆ, ನಾವೇನು ಮಾಡಬೇಕು ಇವಾಗ ಅಂತ ಕೇಳಿದಾಗ ಬೃಹಸ್ಪತ್ಯಾಚಾರ್ಯರು ಬ್ರಹ್ಮನ ಬಳಿ ಹೋಗಿ, ಬ್ರಹ್ಮರು ಪರಬ್ರಹ್ಮನ ಬಳಿ ಹೋಗುತ್ತಾರೆ. ಬೇಕಾಗಿದೆಯಲ್ಲ ದೇವತೆ ಒಳ್ಳೆದಾಗಬೇಕ, ಏನು ಮಾಡಬೇಕು ಅಂತ. ಅದಕ್ಕೆ ವಿಷ್ಣು ಹೇಳ್ಕೊಡ್ತಾನೆ, ನೋಡಿ ಕೆಲವು ಸಮಯದಲ್ಲಿ ಶತ್ರುಹತ್ರು ಕೂಡ ನಾವು ಅವ್ರ ಕಾಲು ಕಟ್ಟಬೇಕಾಗಿ ಬರುತ್ತೆ. ಪರಾಕ್ರಮ ಬಂದಾಗ ಅವರೇ ಕಾಲು ಕಟ್ಟುವಂತೆ ಮಾಡೋಣ. ಸದ್ಯದಲ್ಲಿ ಹಸುರು ಕೈ ಮೇಲಾಗಿದೆ, ಅದು ನೀವು ಏನಾದರೂ ಮಾಡಿ ಉಪಾಯದಿಂದ ಅವ್ರ ಬಳಿ ಹೋಗಿ ರಾಜಿ ಮಾಡ್ತೇನೆ, ಒಳ್ಳೆ ಮಾತನಾಡಿ ಒಲಿಸ್ಕೊಂಡು ನೀವಿಬ್ಬರೂ ಸೇರಿ ಒಬ್ಬರ ಕೈಲಿ ಆಗೋಲ್ಲ ಅದು ಅಮೃತ ಸಮುದ್ರವನ್ನು ಕಡಿಬೇಕು. ಆ ಕಡಿಯೋದಕ್ಕೆ ಮಂದರ ಪರ್ವತವನ್ನೇ ಕಡೆಗೋಲು, ಶೇಷ ವಾಸುಕಿಗಳನ್ನೇ ಅದಕ್ಕೆ ಹಗವ ಮಾಡಿಕೊಂಡು ಕಡಿಬೇಕು. ಆ ಕಡದ್ರೆ ವಿಘ್ನ ಬರುತ್ತೆ ಮಧ್ಯೆ ಮಧ್ಯೆ, ಅದಕ್ಕೆ ಹೆದರಬಾರದು. ಅಮೃತ ಸಿಕ್ಕುವವರೆಗೂ ಬಿಡದೆ ಈ ಕೆಲಸ ಮುಂದುವರಿಸಲೇ ಇರಬೇಕು ವ್ಯಾಯಾಮವನ್ನು. ಹಾಗೆ ಮಾಡಿ
ಆ ಕೆಲಸಕ್ಕೆ ಬೇರೆ ಮಾಡಿ ಬೃಹಸ್ಪತಿನ ಕಳಿಸ್ಕೊಡು. ಬೃಹಸ್ಪತಿಯು ಭರ್ಜಕ್ರ ಆಸ್ಥಾನಕ್ಕೆ ಬಂದು ಶುಕ್ರನಿಂದಲೂ ರಾಜನಿಂದ ಅದು ಬಲಿಯಿಂದಲೂ ಹೋರಿಸಲ್ಪಟ್ಟು ಏನು ಮಾಡ್ತೀರಿ ಮಹಾತ್ಮರೇ ಅಂತ ಕೇಳಿದಾಗ, ಇದು ನಾವೆಲ್ಲ ಸ್ನೇಹ ಸೌಭ್ರಾತರು ಇರಬೇಕಾದದ್ದು, ಯಾರೋ ಮಧ್ಯೆ ಮೂರನೇ ಮನುಷ್ಯರು ಬಂದು ಜಗಳ ತಂದಾಗ್ಬಿಟ್ಟು ನಮಗೆ, ಇವು ನಮ್ಮ ಒಳ್ಳೆಯದಕ್ಕೋಸ್ಕರ ರಾಜಿ ಮಾಡ್ಕೋಬೇಕಾಗಿದೆ ನಮಗೆ ಅಂದರೆ, ಬೃಹಸ್ಪತಿ ಯಾವಕ್ಕೋ ಸ್ವಾರ್ಥಕ್ಕೆ ಬಂದಿದ್ದಾರೆ ಅಂತ ಹೆಚ್ಚಾಗಿ ಗೊತ್ತಿಲ್ಲದೆ ಇಲ್ಲ. ಆದರೆ ಮಾತನ್ನು ಬೇರೆ ಥರ ಹೇಳೋಕ್ಕಾಗೋಲ್ಲ, ಆ ಥರ ಸುಸ್ತಾಕ್ತಾರೆ ಅವನು. ಆಗ ನೀವು ಏನು ಮಾಡಬೇಕು ಹೇಳಿ, ಒಟ್ಟಿನಲ್ಲಿ ಬಂದಿರೋದು ಇಲ್ಲ, ಅಮೃತ ಸಮುದ್ರನ ಕಡಿಬೇಕು. ಬಹಳ ಕಷ್ಟವಲ್ಲ ಅದು, ಕಷ್ಟವೇ ಹೌದು. ಮಹಾವಿಷ್ಣು ಸಹಾಯ ಮಾಡ್ತಾನೆ, ಮಹಾದೇವ ಸಹಾಯ ಎಲ್ಲ ಸಹಾಯ ಮಾಡ್ತಾ ಇರ್ತಾರೆ. ಓ ಹಾಗೆ ಇದು ಮಾಡೋಣ ಇರಂತೆ ಎಲ್ಲ ಮಾಡ್ತಾರೆ. ಸಮುದ್ರ ಮಥನ ಪ್ರಾರಂಭ ಆಗುತ್ತೆ. ಪರ್ವತ ಕಡಗೋಲು, ವಾಸುಕಿ ಸರ್ಪ ಕಡಿತಕ್ಕಂಥ ಹಗ್ಗ ಚೆನ್ನಾಗಿ ಕಡಿತಾರೆ. ಆ ಕಡಿತಾ ಇರುವಾಗ ಭಯಂಕರವಾದ ಹಲಹಲ ವಿಷ, ದೇವತನ್ನ ಹಸುವನ್ನ ಎಲ್ಲರನ್ನು ಸುಟ್ಟಾಕ್ಬಿಡತಕ್ಕಂಥ ಹಲಹಲ ವಿಷ. ಆ ಮಧ್ಯದಲ್ಲಿ ಒಂದು ಟ್ರಿಕ್ಕು ವಿಷ್ಣುವಿನ ಕಡೆಯಿಂದ, ಆ ವಿಷ ಮೊದಲು ಹಸುರು ಜಾಸ್ತಿ ತಗಲಬೇಕು, ದೇವತೆ ತಗಲಬಾರದು ಅಂತ. ಆ ಹಾವನ ಶರೀರದಲ್ಲಿ ವಿಷ ಇರೋದು ಬಾಯಿನ ಜಾಗದಲ್ಲಿ, ಕಡೆಯುವಾಗ ಬಾಲಾಯ ಹಿಡ್ಕೋಬೇಕು ತಲೆಯ ಹಿಡ್ಕೋಬೇಕು ಅಂತ ಇಬ್ಬರದು ಸ್ಪರ್ಧೆ. ಅದರಲ್ಲಿ ಈ ವಿಷ್ಣು ದೇವತೆ ನೋಡಿ ಒಂದು ಕೆಲಸ ಮಾಡಿ, ನೀವೆಲ್ಲ ತಲೆ ಹತ್ತಿರ ಹಿಡ್ಕೊಳ್ಳೋಕೆ ಬನ್ನಿ. ಅವಾಗ ಹಸುರು ಇವು ತಲೆ ಹಿಡ್ಕೊಂಡ ಅದೇನೋ ತುಂಬ ಶ್ರೇಷ್ಠ ಇರಬೇಕಲ್ಲಿ, ನಮಗೆ ತಲೆ ಭಾಗ ಬೇಕು ಅಂತ ಜಗಳ ಆಡಲಿ. ಸರಿಪ್ಪ ನಿಮ್ಮ ಇಷ್ಟಂತಾಗಲಿಲ್ಲ, ನಿಮ್ಮ ಬಾಲಕ್ಕೆ ಬನ್ನಿ ಅವ್ರು ತಲೆಗೆ ಬರಲಿ ಅಂತ. ಈ ಕಡೆಯೋವಾಗಿ ರಭಸದಲ್ಲಿ ಅದರ ಬಾಯಿಂದಲೇ ವಿಷ ಬರುತ್ತೆ, ಸರ್ಪದ ಬಾಯಿಯಿಂದ. ಅದಕ್ಕೆ ನಿಯರೆಸ್ಟ್ ಪಾಯಿಂಟ್ ಇರೋರು ಯಾರು ಅಂದರೆ ಹಸುರು, ಕಷ್ಟಪಡೋ ತತ್ತಳತ್ತಾರೆ ಅವರು. ಅದು ವಿಷ ಅಷ್ಟಕ್ಕೇ ನಿಲ್ಲದೆ ಎಲ್ಲ ವ್ಯಾಪಿಸ್ಬಿಡ್ತು, ದೇವತೆಗಳನ್ನ ಹಸುನ ಎರಡು ಸುಟ್ಟಾಕ್ಬಿಡುತ್ತೆ, ಭಯಂಕರವಾದ ವಿಷ ಸುಟ್ಟಾಕ್ಬಿಡುತ್ತೆ. ಅವಾಗ ಶ್ರೀಮದ್ ರಾಮಾಯಣದಲ್ಲಿ ಬರುತ್ತೆ, ಅಮೃತ ಬಂದ ಅದು ಬರುತ್ತೆ. ಅಲ್ಲಿ ಮಹಾವಿಷ್ಣು ಶಿವನನ್ನು ನೋಡಿ ಮುಗುಳ್ನಿಗೆ ನಕ್ಕು, ತಮಗೆ ಗುರು ಪೂಜೆ ಆಗಲಿ, ಬಹಳ ಚೆನ್ನಾಗಿದೆ ಮಾತದು ಅಂದರೆ ಮೊದಲು ನೀನು ಸ್ವೀಕಾರ ಮಾಡಬೇಕೆಂದು ಅಂತ ಮುಗುಳ್ನಗೆ ಹೇಳ್ತಾನೆ. ತಥಾಸ್ತು ಅಂದ್ಬಿಟ್ಟು ಆ ವಿಷ ಎಲ್ಲವೂ ಒಟ್ಟು ಸೇರಿಸ್ಕೊಂಡು ಕುಡಿದ್ಬಿಡ್ತಾನು. ಇವಾಗ ಸಾಮಾನ್ಯವಾಗಿ ಶಿವ ವಿಷಪಾನ ಮಾಡೋ ಚಿತ್ರಗಳನ್ನು ನೋಡ್ತೀವಲ್ಲ, ಅದ್ರಲ್ಲಿ ಹೇಗಿದೆ ಅಂದರೆ ಶಿವನ ಕೈಯಲ್ಲಿ ವಿಷದ ಪಾತ್ರೆ ಹಿಡ್ಕೊಂಡಿದ್ದಾನೆ, ವಿಷ ತುಂಬಿರೋ ಪಾತ್ರೆಯನ್ನು ಅವನು ಕುಡಿ ಹೋಗ್ತಾನೆ. ಪಾರ್ವತಿ ಬಂದು ಸ್ಟಾಪ್ ಮಾಡ್ತಾಳೆ, ಕುಡಿಬೇಡ ಬೇಡ ಬೇಡ ಅಂತ ಕತ್ತು ನಿಡ್ಕೊಳ್ತಾಳೆ. ಹೀಗೆಲ್ಲ ಚಿತ್ರಗಳಿರೋದು. ಆ ಚಿತ್ರವನ್ನು ನೋಡಿದವರು ಯಾರೂ ಕೂಡ ಆ ಚಿತ್ರ ಸರಿಯಾಗಿಲ್ಲ ಅಂತ ಹೇಳೋದು, ಅನೌಚಿತ ಇರಬಾರದು ಅಂತ ಹೇಳೋರು ಯಾರೂ ಇಲ್ವಲ್ಲ, ನಮ್ಮ ಸಾಕ್ತಾ ಇದೆ. ಯಾಕೆಂದರೆ ಶಿವ ವಿಷವನ್ನು ಕುಡಿದ್ರೆ ಲೋಕಕ್ಕೆಲ್ಲ ಒಳ್ಳೆಯಾಗತ್ತೆ, ಶಿವನಿಗೆ ಏನೂ ಆಗೋಲ್ಲ ಅಂತ ನಮಗೆ ಗೊತ್ತು, ಪಾರ್ವತಿ ಗೊತ್ತಿದ್ವಿ ಅಂತ. ಆ ಪಾರ್ವತಿ ಶಿವನನ್ನು ವಿಷ ಕುಡಿಬೇಡಿ ಅಂತ ಹೇಳಿದ್ರೆ ಏನಾಯ್ತು ಅವಳು ಜ್ಞಾನ? ಕೇನೋಪನಿಷತ್ನಲ್ಲಿ ಉಮಾಂ ಹೈಮವತಿ ಅಂತ ಸಾಕ್ಷಾತ್ ಜ್ಞಾನಮೂರ್ತಿ ಅಂತ ಕರೀತಾನೆ ಉಮಾದೇವಿಯನ್ನು. ಅವಳು ಗೊತ್ತಿಲ್ವ ಶಿವನ ಮಹಿಮೆ, ಅದನ್ನ ಅವಳು ತಡಿ ತಡಕ ಹಿಡ್ಕೊಳ್ತಾಳೆ ಅಂತ ಹೇಳಿದ್ರೆ ಅವ್ರ ವೀರಪತ್ನಿ ಅಲ್ಲ ಅವಳು, ಶ್ರೀಮದ್ ಭಾಗವತ ಕಾರಣ ಹೇಳಿ ಶುಕಬ್ರಹ್ಮರ್ಷಿ ಹೇಳ್ತಾ ಅಂದರೆ, ಶಿವನ ಮಹಿಮೆಯನ್ನು ಅಯಿತವಳಾದ್ದರಿಂದ ಪಾರ್ವತಿ ದೇವಿಯು ಕುಡಿರಿ ವಿಶ್ವನ್ನ ಅಂತ ಅವನು ಸ್ಫೂರ್ತಿ ಕೊಟ್ಲು ಅಂತ ಒಳ್ಳೆ ಮಾತದ್ದು ಭಾಗವತಕಾರ ಮಾತು. ಪ್ರಭಾವಜ್ಞ ಅನ್ವಮೋದತ, ಶಿವನ ಪ್ರಭಾವವನ್ನು ತಿಳಿದಂತ ಪಾರ್ವತಿ ದೇವಿಯು ಅನ್ವಮೋದತ ಅನುಮೋದನೆ ಮಾಡಲು ಅಂತ. ಇದು ಪಾರ್ವತಿ ಸುಮ್ಮನೆ ಅವನ ಕೈಯಲ್ಲಿ ಬೇಡ ಬೇಡ ಅಂದ್ರೆ ಏನು ಲೋಜಿಕವಾದ ಜನಗಳೇ ಇವರು, ಮಹಾದೇವನ ಮೇ ಗೊತ್ತಿಲ್ಲದೆ ಇದ್ದವಳೆ ಅವಳು ಕುಡಿದು ಕುಡಿದು ಹೆಡಿ ಮಾತಾಗತ್ತ. ಅವನು ಧೀರ ಧಿಯಹ ರಾಂತೀತಿ ಧೀರ, ಸರಿ ಹೇಮಲಾಕೋ, ಹೇಮಲಾಕೋ ಅಂದ್ರೆ ಈ ಗ್ರೀಕ್ ಪದ, ಹಲಹಲ ಸುಲಭವಾಗಿ ಕೊಡ್ಬಿಡ್ತಾನೆ, ಕುಡಿಯಾ ಕೊಡ್ಬಿಡ್ತಾನೆ. ಆ ವಿಷ ಅವನು ಕುಡಿದ್ರೆ ಕತ್ಲೆ ಉಳ್ಕೊಂಡ್ಬಿಡ್ತಂತೆ, ಹೃದಯಕ್ಕೆ ಹೋಗದೇ ಇಲ್ವಂತೆ. ಯಾಕೆ ಹೋಗಿಲ್ಲ ಅನ್ನೋ ಬಗ್ಗೆ ನಮ್ಮ ಕವಿಪುಂಗವರು ಬಜೆ ಬಜೆ ಉತ್ಪ್ರೇಕ್ಷಣೆ ಮಾಡಿದ್ದಾರೆ. ವಿಷ ಬಾಯಿಗೆ ಹಾಕೊಂಬಿಟ್ಟ ಅವನು, ಬಾಯಿ ಕಾಲು ಸಲೀಸಾಗಿ ಹೋಗ್ಬೇಕಲ್ಲೋ, ಅದು ಹೋಗ್ಬೇಕಲ್ಲೋ, ಅದು ಅಲಿಮೆಂಟ್ರಿ ಕೆನಾಲ್ ಮೂಲಕವಾಗಿ ಮುಂದಕ್ಕೆ ಪಾಸ್ ಆಗಬೇಕಲ್ಲೋ, ಹಾಗಾಗಿ ಇಲ್ಲಿ ಉಳ್ಕೊಂಬಿಟ್ಟಿದ್ದೆ ಅದು. ಅದೇ ಯಾತಕ್ಕೆ ಅಂದರೆ ನೋಡಿ, ವಿಷ ಬಾಯಿಗೆ ಹಾಕೊಂಬಿಟ್ಟ, ಅದು ಹೋಗ್ಬೇಕು ಒಳಗಡೆಗೆ. ಅದು ವಿಷ್ಣು ಇದಾನಲ್ಲ, ಆ ವಿಷಕ್ಕೆ ವಿಶ್ವೇ ಹೋಗು, ಒಳಕ್ಕೆ ಹೋಗು, ಒಳಕ್ಕೆ ಹೋಗು, ಅನ್ನಾಳ ಒಳಗೆ ಹೋಗು ಅಂತ ಇವನು ಹೇಳ್ತಿದ್ದಾನೆ. ಆ ಪಾರ್ವತಿ ತನ್ನ ಗಂಡನಿಗೆ ಏನು ಅಪ ಆಗುತ್ತೆ, ಹೋಗ್ಬೇಡ ಹೋಗ್ಬೇಡ ಅಂತ ಅವಳು ಹೇಳ್ತಾಳೆ. ಯಾರು ಮಾತ್ರ ಕೇಳ್ಬೋದು, ಇಲ್ಲೇ ಉಳ್ಕೊಂಬಿಟ್ಟ ಅವನು ಅಂತ, ಮೆಲಕ್ಕೆ ಹೋಗಿಲ್ಲ ಕೆಳಕೊ ಬರಲಿಲ್ಲ ಅಂತ. ಇದೊಂಥರ ಉತ್ಪ್ರೇಕ್ಷೆ ಇದೆ. ಮತ್ತೊಂದು ಉತ್ಪ್ರೇಕ್ಷೆ ಏನು ಅಂದರೆ, ನೋಡು ಶಿವ ಕುಡಿದ್ಬಿಟ್ಟ, ಕುಡಿದ ಮೇಲೆ ಇಲ್ಲಿವರೆಗೂ ಹೋಯ್ತದೋ ವಿಷ, ಅಂದ ವಿಷಕ್ಕೆ ಹೆದರಿಕೆ ಎತ್ತಬಿಟ್ಟು. ಅಮೃತ ಬಂದರೆ ತನ್ನ ತೊಂದರೆ, ಅಮೃತ ಇರುವ ತಾನು ಹೋಗಬಾರ್ದು, ಅವಾಯ್ಡ್ ಮಾಡಬೇಕು. ಆದರೆ ಕುಡಿದು ಹೊರಟೋಗ್ಬಿಟ್ಟು ಅಂದರೆ ಶಿವನು ಹೇಳಿದಲ್ಲಿ ಸದಾ ರಾಮ 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 ರಾಮನ ದಿವ್ಯವಾದ ಆನಂದಮಯವಾದ ಮೂರ್ತಿ, ಅಮೃತಮಯವಾದ ಆನಂದ ಮೂರ್ತಿ ಧ್ಯಾನಾಮೃತವು ಶಿವನ ಹೃದಯದಲ್ಲಿದೆ. ಅದು ಕೂಡ ಒಳಗೆ ಹೋಗ್ಬಿಟ್ಟೆ, ಅಮೃತ ಇದೆ ಅಲ್ಲಿ, ಒಳಗೆ ಹೋಗಾಗಿಲ್ಲ. ಇನ್ನೇನು ಮಾಡೋಣ, ಬಾಯಿಲಿ ಉಗುಳ್ಬಿಡೋಣವೇ ಅಂತ ಹೇಳಿದ್ರೆ ಅವನ ನಾಲಿಗೆಯಲ್ಲಿ ಸದಾ ರಾಮ ರಾಮೇ ಐತೆ ರಾಮ ಅಮೃತ ಅಂತ ಅಂತ ರಾಮನಾಮ ಅಮೃತ ನಾಲಿಗೆಯಲ್ಲಿದೆ. ಅದು ಉಳೋಗೋ ಹಾಗೂ ಇಲ್ಲ. ಇನ್ನು ನೆತ್ತಿಯರು ಅಂತ ಮೇಲೆ ಕೇಳ್ಕೊಂಡ ಮೇಲುಗಡೆಯಲ್ಲಿ ರಾಮನ ಪಾದ ಹೋದಕ್ಕೂ ಅದು ಗಂಗೆ ತಲೆ ಮೇಲೆ ಇದೆ. ಮೇಲಕ್ಕೂ ಹೋದೆ, ಕೆಳಕ್ಕೂ ಹೋಗದೆ, ಟಕ್ಕ ತಲೆ ಉಳ್ಕೊಂಡ್ಬಿಡ್ತದೆ ಅಂತ ಎಲ್ಲ ಸುಂದರವಾದ ಸಂವಾದಗಳನ್ನು ಕವಿಪುಂಗಳು ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಶಿವ ನಿರ್ಲಿಪ್ತ ಮಹಾಯೋಗಿ ಲೋಕಲ್ಯಾಣಾರ್ಥವಾಗಿ ಭಯಂಕರದ ಹಾಲಹದನ್ನು ಇಲಾಜಾಲ ಹಾಲಹದನ್ನು ಇಲಾಜಾಲ ಕೊಡ್ದುಬಿಟ್ರೆ ಲೋಕವನ್ನು ಕಾಪಾಡ್ತಾವನು. ಇಬ್ಬರು ಖುಷಿಯಾಗೋಯ್ತು. ಸರಿ, ಕ್ಯಾರಿಯಾನ್ ಚರಣಿ. ಇನ್ನು ಮತ್ತೆ ಅಹಮ್ಮದ್ ಏನಾಯಿತು ಅಂದರೆ, ಅವರು ಯಾವ ಕಡೆಗೂ ಒಂದು ಇಟ್ಕೊಂಡಿದ್ದರೋ ಆ ಕಡೆಗೂ ಪರ್ವತ ಅದು ಅಳ್ಳಾಡ್ತಾ ಇದ್ದದ್ದು ಡಡೀನಿಂದ ಮುಳುಗೋಯ್ತು. ಇದೆಲ್ಲ ಕುಡು ಮಾಡಿದ್ರೆ ಮತ್ತೆ ಸರೋದು ಹೇಗೆ, ಅದು ಮುಂದೆ ಕಾರ್ಯ ನಡೆಯೋ ಹಾಗೇ ಇಲ್ಲ. ಆವಾಗ ಕಮಠ ರೂಪಿಯಾದ ಮಹಾವಿಷ್ಣು ಕೂರ್ಮರೂಪಿಯಾಗಿ ಬಂದು ತಾನು ನೀರಿನಲ್ಲಿ ಮುಳುಗಿ ಆ ಪರ್ವತನ ಮೇಲೆ ಕೆತ್ತಿ ನನ್ನ ಬೆನ್ನ ಮೇಲಿರಿಸಿ ಅದನ್ನು ಅಳ್ಳಾಡದೆ ಚೆನ್ನಾಗಿ ಅದು ಕಡಿಯೋಕೆ ಎಂಬುದನ್ನು ಕೊನೆವರೆಗೂ ಮಾಡಿಕೊಡ್ತೀನಿ ನಾವು, ಮೊದಲು ಕೈ ಬಿಡೋಲ್ಲ ಅಂತ ಮಾಡಲಾಗಿ ಅದರಂತೆ ಆ ಕಮಟ ರೂಪಿಯಾದ ಮಹಾವಿಷ್ಣು ಮೇಲೆ ನಿಂತ್ಕೊಂಡಂತೆ. ಆ ಪರ್ವತ ಅವನ ಬೆಂದ ಮೇಲೆ ಕೆಲಸ ಮಾಡ್ತಾ ಸ್ವಲ್ಪ ಬೆಂದಲ್ಲಿ ಏನಾದ್ರು ನವೆ ಆದರೆ ಕೆರೆಕೊಳಕ್ಕೆ ಏನಾದರೂ ಬೇಡವೆ, ಆ ಪರ್ವತ ಅವನ ನವೇನು ಕೆರೆಕೋ ಸಹಾಯ ಮಾಡ್ತಿತ್ತೋ ಏನೋ ಅಂತ ವೇದಾಂತಿಸಕರು ದಶಾವತಾರ ಸ್ತುತಿಯಲ್ಲಿ ಕಮಠದ ಮಹಿಮೆಯನ್ನು ಕೊಂಡಾಡ್ತಾರೆ. ಇರಲಿ, ಕಡಿಯೋ ಕೆಲಸ ಮಾಡದ ಇಲ್ಲ ಕಥೆ, ಕಥೆಯಿಂದ ತತ್ವಾರ್ಥಪೂರ್ಣವಾದ ಕಥೆ. ಮೇಲಕ್ಕೆ ಹೋದ, ಇನ್ನೂ ಮೇಲಕ್ಕೆ ಹೋದ, ಅಲ್ಲ ಅಲ್ಲಿ ಇಂದಿರಾಮೋಸ ಬುದ್ಧನ ಕೆಳಗೆ ಕೆಳಿತಕ್ಕಂಥ ಅಪ್ಸರಿಸಿದರು ಕಾಣಿಸಿಕೊಂಡರು. ನಿಲ್ಲಿಸಲಿಲ್ಲ ದೇವತೆಯಲ್ಲಿ ಅಪ್ಸರಿಸಿದ್ರು ಸಿಕ್ಕಿದ್ರು ಸಾಕು ಅಂದ್ಬಿಟ್ಟು ಇನ್ನು ಮುಂದಕ್ಕೆ ಹೋದ್ರ ಆವಾಗ ಇಂದ್ರನ ಮಹಾರ್ಘವಾಗಿರ್ತಕ್ಕಂಥ ಉಚ್ಚೇಶ್ವರಸು, ಐರಾವತ, ಮಹಾವಿಷ್ಣುವಿನ ಶಾರಂಗ, ಶಂಖ ಇದೆಲ್ಲವೂ ಕಾಣಿಸಿಕೊಂಡವು. ಆನಂತರದಲ್ಲಿ ಜಗತ್ತಿಗೆ ಆಹ್ಲಾದ ಉಂಟು ಮಾಡತಕ್ಕಂಥ ಚರಿ ಆಹ್ಲಾದನೆ ಆ ಮಾಡತಕ್ಕಂಥ ಚಂದ್ರನು ಕಾಣಿಸಿಕೊಂಡ. ಚಂದ್ರನಂತರದಲ್ಲಿ ಜಗನ್ಮಾತ ಜಗನ್ಮಾತೆಯಾದ ಮಹಾಲಕ್ಷ್ಮಿಯ ದರ್ಶನ ಕೊಟ್ಟಳು. ಆ ದೇವತೆಗಳೂ ಕೂಡ ತಮ್ಮ ಕಡೆಯ ಕೆಲಸ ನಿಲ್ಲಿಸಿ ಅವಳ ಸ್ತೋತ್ರ ತೊಡಗ್ಬಿಟ್ರು. ಆ ಲಕ್ಷ್ಮಿಯ ಸೌಭಾಗ್ಯವನ್ನು, ಆಕೆಯ ಸೌಂದರ್ಯವನ್ನು, ಆಕೆಯ ಭಾಗ್ಯಕಾತಿಶಯವನ್ನು ನೋಡಿ ಅಲ್ಲಿ ದೇವತೆಲ್ಲರೂ ಕೂಡ ಈ ಲಕ್ಷ್ಮಿ ನನಗೆ ಬೇಕು ತಮಗೆ ಬೇಕು ಅಂತ ಆಸೆ ಪಡ್ತಾ ಇದ್ದಂತೆ. ಆ ಲಕ್ಷ್ಮಿಯು ಅಪಿಶಿಂಚನ್ ಗಜೇಂದ್ರ ಅಲ್ಲಿ ಶಿಸ್ತಿಲಿ ಆಚಾರ ಹೇಳಿದಂತೆ ಅಮೃತದಿಂದ ಅಭಿಷೇಕ ಮಾಡಲ್ಪಳು. ಅಮೃತ ಸಂಬಂಧ ಹುಟ್ಟಿದವಳು, ಅಮೃತದಿಂದ ಅಮೃತಾಭಿಷೇಕವಸ್ತು ಆಯ್ತು ಅವಳಿಗೆ. ಅವಳು ಯಾರು ಲಕ್ಷ್ಮಿ ತನಗಬೇಕು ಅಂತ ಆಸೆ ಪಡ್ತಾ ಇದ್ದರೋ ಅವರೆಲ್ಲರನ್ನು ಬಿಟ್ಟು ಪುಷ್ಯತಾಂ ಸರ್ವದೇವಾನಾಂ ಯಯೋ ವಕ್ರಸ್ಥಲಂ ಹರೇಹೇ. ದೇವತೆಲ್ಲರೂ ನೋಡ್ತಾ ಇರುವಂತೆ ಅವನೆಲ್ಲ ತ್ಯಾಗ ಮೇಲೆ ವಿಷ್ಣುವಿನ ವಕ್ರದ ಹೋಗಿ ಕೂತ್ಕೊಂಡ್ಬಿಟ್ಲು. ಪುಷ್ಯತಾಂ ಷಷ್ಠಿ ಷಷ್ಠಿ ಚಾನಾದರೆ, ಪುಷ್ಯತಾಂ ಸರ್ವದೇವ ಅಂದರೆ ಸರ್ವೇಶ ದೇಹಾನ್ ಅನಾ ಸರ್ವಾನ್ ದೇವಾನ್ ಅನಾದೃತ್ಯ ವಿಷ್ಣು ವಕ್ರಸ್ಥಲಂ ಯಯೋ ಅಂತ ಷಷ್ಠಿಗೆ ಅರ್ಥ ಇದ್ದೀನಿ. ಆಯಿತು, ಇನ್ನೂ ಮುಂದುವರೆಸರು. ಸಿಕ್ಕಿಬಿಡ್ತು ಅಮೃತ, ಅಮೃತ ಸಿಕ್ಕಿಬಿಡ್ತು. ಅಮೃತ ಕಲಶಧಾರಿಯಾದ ಮಹಾವಿಷ್ಣುವೇ ಕಾಣಿಸಿಕೊಂಡ. ಏಕೆ ದಿವ್ಯವಾದ ರೂಪ, ಶಂಖಚಕ್ರಗಳು ಉಂಟು, ಒಂದು ಕೈಲಿ ಅಮೃತ ಕಲಶ, ಮತ್ತೊಂದು ಕೈಲಿ ಔಷಧಿಗಳು. ಅಥವಾ ಜಲೌಕ ಅಟ್ಟೆ ಜಿಗಣೆ ನಡೆಸ್ತಾ ಇದೆ. ಶ್ರೀರಂಗ ಕ್ಷೇತ್ರಕ್ಕೆ ಹೋದರೆ ಧನ್ವಂತರಿ ದೇವರ ದರ್ಶನ ಮಾತು ಬಿಡದೆ ಮಾಡಬೇಕು. ತಿಳಿದಲ್ಲೇ ಇದೆ ಚಂದ್ರಪುಷ್ಣ, ತಿಳಿದಲ್ಲೇ ಇದೆ ರಾಮದೇವರ ಸಾನ್ನಿಧ್ಯ ಪಕ್ಕದ ಧನ್ವಂತರಿ ದೇವವೈದ್ಯರು. ಪ್ರಥಮೋ ದೇವಿಯೋ ಅಭಿಷೇಕ ಅಂತ ರುದ್ರನನ್ನು ಸ್ತೋತ್ರ ಮಾಡ್ತೇವೆ ಶ್ರುತಿ. ಇದರೆಲ್ಲ ಅಭಿಷೇಕ ವೈದ್ಯರು. ಆದ ರುದ್ರ ವೈದ್ಯ ತಮ, ಅದಕ್ಕೆ ಅವನು ಕರೆಯುವಾಗ ಭಿಷಕ್ತ ಮಂತ್ವ ಭಿಷಜಾಂ ಶೃಣೋಮಿ. ವೈದ್ಯಗೆಲ್ಲ ಮಹಾವೈದ್ಯ ಭಿಷಕ್ ಭಿಷಕ್ತರಹ ಭಿಷಕ್ತಮಃ ಅಂತ. ಪ್ರಥಮೋ ದೈವ್ಯೋ ಭಿಷಕ್ ವೈದ್ಯನಾಥೇಶ್ವರ ಅಂತ ಹೇಳ್ತಾರೆ ಅವನಿಗೆ. ಆ ಪ್ಯಾರಲ್ನಲ್ಲಿ ವಿಷ್ಣುವಿನ ಗ್ರೂಪ್ನಲ್ಲಿ ಧನ್ವಂತರಿ, ಅಲ್ಲಿ ವೈದ್ಯನಾಥೇಶ್ವರ, ಈ ಧನ್ವಂತರಿ ಮಹಾವಿಷ್ಣುವಿನ ವೈದ್ಯ ರೂಪ, ವೈದ್ಯ ರೂಪದಿಂದ ಅನುಗ್ರಹ ಮಾಡೋ ರೂಪ ಅದು. ನಮಾಮಿ ಧನ್ವಂತರಿ ಮಾದಿದೇವಂ. ಆ ಜಲೋಕ ಯಾತಕಿ ಅಂದರೆ ನಮ್ಮದ್ರು ಬ್ಯಾಡ್ ಬ್ಲಡ್ನೆಲ್ಲ ಸಕ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ದುಷ್ಟ ರಕ್ತ ಇದೆಯಾ, ದುಷ್ಟ ಮನಸ್ಸು, ದುಷ್ಟ ಹಿಂದೆಗಡೆ ಶಕ್ತಿ ಮಿದಾರ ಅಲ್ಲ, ಅದನ್ನು ಸೆಳೆದು ಹಾಕ್ಬಿಟ್ಟು ಶುದ್ಧ ಮಾಡೋಕ್ಕೋಸ್ಕರವಾಗಿ ಭಗವಂತನ ಜಲೋಕ. ಅದು ಇಂಜೆಕ್ಷನ್ ಟ್ಯೂಬ್ ತಗೊಂಡ್ಬಿಡ್ತಾರೆ ಇವರು, ಹಾಗೆ ಹೇಳ್ತಾರೆ ಅಲ್ಲ. ಇಂಜೆಕ್ಷನ್ ಇಂಜೆಕ್ಷನ್ ಟ್ಯೂಬ್ ಹಾಕಿ ಬನ್ನಿ, ದೇವರೇ ಕೊಟ್ಟು ಇಂಜೆಕ್ಷನ್ ಇದೆಯಲ್ಲ ಅದು. ಅದತ್ತ ಕಡಿಸ್ಕೊಂಡವರೇ ಭಾಗ್ಯಶಾಲಿಗಳು, ಅವ್ರಿಗೆ ಗೊತ್ತು ಆ ಸುಖ ಏನು. ಸ್ವಲ್ಪ ಶರೀರ ತೊಂದರೆ ಕೊಡದೆ ಉಪಾಯವಾಗಿ ರಥ ಹಿರಿಬಿಡುತ್ತೆ, ಗೊತ್ತಾಗೋದೇ ಇಲ್ಲ ಹೀಗಾಗಿದೆ ಅಂತ. ಆಮೇಲೆ ಹೀಗಿದ್ದ ಸಣ್ಣ ಹುಳು ಇಷ್ಟು ದಪ್ಪ ಆಗ್ಬಿಡುತ್ತೆ. ಅಂತೂ ಆನಂದಮಯನಾದ ಮೂರ್ತಿ, ಅವನ ದರ್ಶನ ಮಾಡಿದ್ರೆ ರೋಗಗಳು ಹೊರಟೋಗ್ಬಿಡುತ್ತೆ. ಅವನ ಕೈಗೊಳ್ಳುವ ಔಷಧಿಗಳು ನೋಡು ವಾಸನೆಯಿಂದ ರೋಗ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ. ಜರಾರುಭಯ ನಾಶಕನ ಇರೋ ಧನ್ವಂತರಿ ಕಾಣಿಸ್ಕೊಂಡ. ತಕ್ಷಣವೇ ಇಬ್ಬರು ಕೂಡ ನನಗೆ ಬೇಕು ತನಗೆ ಬೇಕು ಅಂತ ಆ ಧ್ವಂದ್ವೆ ಮೇಲೆ ಹೋಗಿ ಬಿದ್ದುಬಿಟ್ರು, ಕಿತ್ಕೊಳ್ಳೋಕ್ಕಾಗಲ್ಲ. ಆ ಧನ್ವಂತರಿ ಅವತಾರವನ್ನು ಮಾಡಿದ ಮಹಾವಿಷ್ಣು ನೋಡಿ, ಈ ಕ್ಷೀರ ಸಮುದ್ರಕ್ಕೆ ಸಂಬಂಧಪಟ್ಟಲೆ ಇಷ್ಟು ಅವತಾರ ಬಂದ್ಬಿಡ್ತು. ಇಲ್ಲಿ ಒಂದು ಕೂರ್ಮಾವತಾರ, ಒಂದು ಧನ್ವಂತರಿ ಅವತಾರ, ಮೊದಲು ಮೋಹಿನಿ ಅವತಾರ. ಅವ ಭಗವಂತನು ಮೋಹಿನಿ ರೂಪ ಅಂತಾಳಿ, ಯಾವ ಮಾಯೆಯಿಂದ ವಿಶ್ವವೆಲ್ಲವನ್ನೂ ಭಗವಂತ ಮೋಹಗೊಳಿಸ್ತಾ ಇದ್ದಾನೆಯೋ ಆ ಮಾಯಶೇತು ಮೀರಿದ ಮಹಾಮಾಯಿಯಿಂದ ಮೋಹಿನಿ ರೂಪವನ್ನು ತಾನೇ ಧಾರಣೆ ಮಾಡಿಕೊಂಡ. ಮಾಡಿಕೊಂಡು ಅಸುರರಿಗೆ ದೇವತೆ ಎಲ್ಲರೂ ಕೂಡ ವಿಭ್ರಮವನ್ನು ಉಂಟು ಮಾಡದ. ಅಸುರರು ಆಕೆಯ ಬೆಡಗು ಬಿಂದಾಣಿರುವ ವಚರಾಗಿ ತಾವು ಯಾತಕ್ಕೆ ಬಂದು ಅಂದ್ರೆ ಮರೆತುಬಿಟ್ರು. ಆಗ ಹೋಯ್ತವರಿಗೆ ಇವ್ರು ಜಗಳ ಆಡ್ತಾ ಇದ್ರು, ಏನು ಮಹಾತ್ಮರೇ ಮಹಾಪರಾಕ್ರಮಿ ನೀವು, ನೀವು ಏನು ಜಗಳ ಆಡ್ತಾ ಇರೋ ಏನು ಸಮಾಚಾರ ಅಂತ ಕೇಳಿದಾಗ, ಅದೇ ಅಮೃತ ಇದೆಯಲ್ಲ ನನಗೆ ಬೇಕು, ನಾವು ಜಗಳ ಮಾಡಿದ್ದೀವಿ ವಿರೋಧ ಪಕ್ಕದವ್ರು, ನಾವು ಅಮೃತಕ್ಕೋಸ್ಕರ ಮಾಡ್ತಿದ್ದೀವಿ ಅಂತ. ಯಾಕೆ ಈ ಜಗಳ ಆಡಬೇಕು, ಇಬ್ರು ಸಮಾನ ಹಂಚಿಕೊಂಡ್ರಾಯ್ತು, ಯಾರಾದರೂ ಯೋಗ್ಯರಾದನ್ನು ಕರೆಸಿ ಅವ್ರ ಮೂಲಕವಾಗಿ ಇಬ್ಬರು ಹಂಚಿಕೊಳ್ಳಿ, ಅದನ್ನು ಜಗಳಾಡಿ ಅಂತ ಬಂದಿರಲ್ವೇ ನೀವೆಲ್ಲರೂ ಕೂಡ. ಎಲ್ಲರೂ ಕಶಿಪುರ ಮಕ್ಕಳು, ತಾಯಿ ಬೇರೆ ಇರ್ಬೋದು, ದಿತಿ ಅದಿತಿ. ಆ ಮೂರ್ಖರು ಆ ಮೋಹಿನಿಯ ಮಾಯಿಂದ ವಂಚಿತರಾಗಿ ಹಸುರರು ಇತರನ್ನ ಯಾಕೆ ಕೂಡ್ಕೊಂಡು ಹೋಗಬೇಕು, ನೀನೇನು ಹಂಚಿಕೊಬಿಡು ನಮಗೆ ಅಂತ ಅವ್ರಿಗೆ ತಮ್ಮ ಅಮೃತ ಕಳಿಸ್ ಅವ್ರ ಕೈ ಕೊಟ್ಬಿಡೋದೆ. ಅವಳು ಅವಳನ್ನ ಮತ್ತು ಮೋಸದ ಬಾಣಿಯಲ್ಲಿ ನಮ್ಮನ್ನು ನಂಬುತ್ತೀರಾ ನೀವು, ಅಕಸ್ಮಾತ್ ಕಾಣಿಸ್ಕೊಂಡವರು ನೀವು ಯಾರ ವಿಷ ಪ್ರಾಮಾಣಿಕ ಪರೀಕ್ಷೆ ಮಾಡಿ ಮಾಡಿ ನಿಶ್ಚಯವಾಗಿದೆಯೋ ಅಂಥ ಕೊಡೋ ನನ ಕೈಲಿ ಕೊಟ್ಟಿದ್ದಾರೆ ಆಗಂತಕೊಂಡು ನಾನು ಅಂದರೆ ಇಲ್ಲ ಇಲ್ಲ ಅಂತ ಒಪ್ಕೊಂಡ್ಬಿಡ್ತಾರೆ. ಸರಿ ನಾವು ಅವ್ರು ಸದ್ದಿದ್ದಾನೆ ನಾ ಬಡಿಸನ್ ತಗೊಂಡು ಮಧ್ಯೆ ಯಾರೂ ಮಾತಾಡ್ಕೊಡು ಸರಿ ಅಂತ ಪ್ಲೀಸ್. ಇವ್ರಿಗೊಂದು ಲೈನೋ ಅವ್ರಿಗೊಂದು ಲೈನೋ ಕಥೆ ನಿಮ್ಗೆ ಗೊತ್ತಿದೆ. ಆ ಬಡಿಸುವಾಗ ಒಬ್ಬರಿಗೊಂದು, ಒಬ್ಬರಿಗೆ ಸುಧಾ ಒಬ್ಬರಿಗೆ ಸುರ. ಸರಿ ಈ ಇಬ್ಬರು ಬಡಿಸ್ಕೊಂಡ್ಬರ್ತಾನೆ. ಅದರಲ್ಲಿ ಈ ಚಮತ್ಕಾರ ನೋಡೋಕೋಸಲವಾಗಿ ಸಿಮಿಕೆಯ ಪುತ್ರರು ರಾಹುಕೇತುಗಳನ್ನು ಕರೀತಾರೆ. ದೇವತೆಲ್ಲಿ ಬಂದು ಕೂತ್ಕೊಂಡ್ರು. ಮಹಾವಿಷ್ಣು ಇದೇ ಅನ್ನೋದನ್ನು ಸೂರ್ಯಚಂದ್ರನು ಸೂಚನೆ ಕೊಟ್ಟರು. ಅದರ ಮೇಲೆ ಮಹಾವಿಷ್ಣು ತನ್ನ ಸುರಸನದಿಂದ ಅವ್ರ ಕತ್ತನ್ನು ಕತ್ತರಿಸ್ಬಿಟ್ಟ. ಆ ಚಂದ್ರಸೂರ್ಯ ವೈರವನ್ನು ಜ್ಞಾಪ ಇಟ್ಕೊಂಡು ಅವರು ಪರ್ವಕಾಲಗಳಲ್ಲಿ ಗ್ರಹಣ ರೂಪದಲ್ಲಿ ಬಾಧಿಸ್ತಾರೆ ಅಂತ ಕಥೆ ಇದೆ. ಈ ಕಡೆ ತತ್ವಾರ್ಥವಾದ ಕತೆ, ಯಾವ ಸಂಶಯ ಇಲ್ಲ ಇದರಲ್ಲಿ. ಈ ಕಡತವನ್ನು ಕೊಡ್ತಾ ಇದೇನೆ ಆಳ್ವಾರವರ ಕೃತಿಗಳಲ್ಲಿ ಎನ್ ಮನಕ್ಕಡಲಿಲ್ವಾಡವಲ್ಲ ಮಾಯ ಮನಾಡ ನಂಬಿ ಅಂತ ಮನಕ್ಕಡಲಿನಲ್ಲಿ ಮಥ ನಡೆಯುತ್ತೆ. ಆ ಮಥನವೇ ಆ ಮಥನ ಎರಡು ತರಹ ಇದೆ. ಅಧೋಮುಖವಾದ ಮಥನ ಅದು ಪ್ರವೃತ್ತಿ ಮಾರ್ಗ, ಊರ್ಧ್ವಮುಖವಾದ ಮಥನ ಅದು ನಿವೃತ್ತಿ ಮಾರ್ಗ. ಊರ್ಧ್ವಂ ಮಂಥಾನಹ ಅಂತ ಆರನೇ ಕೃತಿ ಕೊಂಡಾಡುತ್ತೆ. ಅವ್ರು ಮೇಲ್ಮುಖವಾಗಿ ಕಳೀತಾರಂತೆ, ಅದೇ ಧ್ಯಾನ ಯೋಗ. ಆ ಧ್ಯಾನ ಯೋಗವನ್ನು ಮಾಡ್ತಾ ಇರುವಾಗ ಪ್ರಾರಂಭದಲ್ಲಿ ಮಹಾಯೋಗ ವಿಘ್ನ, ಅದು ವಿಷವಾಗಿ ಬಂದು ಮುಂದೆ ಯಾವ ಕೆಲಸವೂ ಮಾಡೋ ತಾಪವನ್ನು ಉಂಟು ಮಾಡಿ ಅಪ್ಸ್ಟ್ರಾಕ್ಟ್ ಮಾಡಿಬಿಡುತ್ತೆ. ಆವಾಗ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ಮಹಾದೇವನು ಅದನ್ನು ಪಾನ ಮಾಡಿ ದಾರಿ ಮುಂದುವರೆಸ್ತಾನೆ. ಇನ್ನೂ ಮುಂದಕ್ಕೆ ಹೋದರೆ ಅಲ್ಲಿ ಒಬ್ಬ ಕಮಠ, ಅವನೇ ಮಹಾಯೋಗೇಶ್ವರ ಮಹಾವಿಷ್ಣು. ಆ ಕಮಠದ ಗುಣ ಏನೋ ಹಿಂದೆಗಳನ್ನು ಹೊರಕ್ಕೂ ಬಿಡುತ್ತೆ ಒಳಕ್ಕೂ ಹೇಳ್ಕೊಳ್ಳುತ್ತೆ, ಆ ಶಕ್ತಿ ಇದೆ. ಅದು ಒಳಕ್ಕೆ ಹೇಳ್ಕೊಂಡ್ಬಿಟ್ಟಿರುವಾಗ ಆ ಆಮೆಯ ಮೇಲೆ ಒಂದು ಆನೆ ನಿಂತುಕೊಂಡ್ರು ಭಾರ ತಳ್ಕೊಳ್ಳುತ್ತೆ ಅದು ಅಂತ ಹೇಳ್ತಾರೆ. ತುಂಬ ಭಾರ ಹೊತ್ಕೊಳ್ಳುತ್ತೆ, ತಲೆ ಕೆಳಕಾಗಬಾರದು ಅಲ್ಲಿರುವಾಗ. ಆದರೆ ಬೆನ್ನ ಮೇಲೆ ಆ ಶಕ್ತಿ ಇದೆ. ಅದಕ್ಕೆ ಆ ಮಹಾಯೋಗೇಶ್ವರನಾದ ಭಗವಂತನೇ ಕಮಠದ ಆಕಾರ ಅಂತೇಳಿ ಯೋಗ ಮಾಡಿದಾಗ ಒಂದು ಕಂಪನ ಉಂಟಾಗುತ್ತೆ, ಸ್ವೇದ ಉಂಟಾಗುತ್ತೆ. ಆ ಕಂಪನ ಉಂಟಾಗದೆ ಇದ್ದಂತೆ ದೃಢವಾಗಿ ಧ್ಯಾನ ಮುಂದೆ ಮಾಡತಕ್ಕಂತಹ ಯೋಗೇಶ್ವರ ಮಹಾವಿಷ್ಣುವಿನ ಕಾರ್ಯಕ್ರಮ ಇದೆ. ಇನ್ನೂ ಧ್ಯಾನ ಮುಂದಿಸಿದ್ರೆ ಆವಾಗ ಹೇಳೋದಿಲ್ಲ, ಸುಗುಣವಾಗಿ ಸಾಕಾಗ ಎಲ್ಲರೂ ದರ್ಶನ ಮಾಡ್ತಾರೆ, ಎಲ್ಲ ದರ್ಶನ ಇವನು ನೋಡ್ತಾರೆ. ನಿಮ್ಮ ನಾವು ಎಷ್ಟು ಸ್ಪಷ್ಟವಾಗಿ ನೋಡ್ತೀರೋ ಅದಕ್ಕಿಂತ ಸ್ಪಷ್ಟವಾಗಿ ಇವನ್ನೆಲ್ಲ ಯೋಗಿಗಳು ದರ್ಶನ ಮಾಡಿ ಅದಕ್ಕೆ ಮೇಲಾದ ಮಹಾಲಕ್ಷ್ಮಿ, ಅದಕ್ಕೆ ಮೇಲೆ ಅಮೃತ, ಆನಂದಮಯವಾದ ಅಮೃತ. ಅಮೃತ ದೇವತೆಗಳು ಬೇಕೋ ಹಸುರು ಬೇಕೋ, ಆದರೆ ಭಗವನ್ ಹಸುರಿಗೆ ಮೋಹವನ್ನುಂಟು ಮಾಡಿ ಆ ಅಮೃತ ಕುಡಿಯೋದೇ ಲೋಕಂಟಕರವರು. ಇನ್ನು ಅಮೃತ ಕುಡಿದ್ಬಿಟ್ರೆ ಲೋಕದ ಗತಿ ಏನು? ಅದು ಉಪಾಯವಾಗಿ ಅವರು ಸಿಕ್ಕಿದೆ ಅಂತ ಮಾಡಿ ದೇವತೆಗಳು ಕೊಡೋದ. ಆ ಮೋಹಿನಿಯ ಮೋಹವನ್ನು ನೋಡಿ ಎಲ್ಲರೂ ಸ್ತಬ್ಧರಾಗಿದ್ದಾಗ ಏನು ಪರೀಕ್ಷೆ ಮಾಡಬೇಕು ಅಂತ ರುದ್ರದೇವರೇ ಹೋದ್ರಂತೆ. ಅವರು ಕೂಡ ಮೋಹಕ್ಕೆ ವಶ ಆದಾಗ ನನ್ನ ಸ್ವರೂಪ ಇದು ಅಂತ ಭಗವಂತ ತಿಳುವಳಿಕೆಯನ್ನು ಕೊಟ್ಟು ಆ ಮಹಾದೇವನ ಎಡಭಾಗದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರು ಅಂತ ಕಥೆಯನ್ನು ಹೇಳುತ್ತಾರೆ. ಇರಲಿ, ಈ ಅಮೃತ ಸಮುದ್ರ ಕಥೆ ಜೊತೆಯಲ್ಲಿ ಈ ಬಲಿಚಕ್ರದ ಕಥೆಯನ್ನು ತಗೋಬೇಕು ನಾವು. ಯಾತಕ್ಕೆ ಅಂದರೆ ಈ ಮಧ್ಯದಲ್ಲಿ ಯುದ್ಧಗಳಾಗ್ತಾ ಇದ್ದಾಗ ಶುಕ್ರಾಚಾರ್ಯರಿಗೆ ಅಮೃತ ಸಂಜೀವಿನಿ ವಿದ್ಯೆ ಗೊತ್ತಿತ್ತು ಅಂತ ಮಹಾಭಾರತ ಕೇಳಿದ್ದೀವಿ. ಇಲ್ಲಿ ಒಂದು ದೊಡ್ಡ ಕೂಪ ಬಾವಿ, ಆ ಬಾವಿಯಲ್ಲಿ ಅಮೃತ ತುಂಬಿರೋದಂತೆ. ಈ ಯುದ್ಧದಲ್ಲಿ ಹಸುರು ಸತ್ತೋಗ್ಬಿಟ್ರೆ ಈ ಶುಕ್ರಾಚಾರ್ಯರು ಕಳೆಯರು ಹೋಗ್ಬಿಟ್ಟು ಮೆಲ್ಲಿಗೆ ಆ ಸತ್ತೋದ ಹಸುರು ತಗೊಂಡೋಗಿ ಆ ನೀರಲ್ಲಿ ಮುಳುಗಿಸ್ಬಿಡೋದು. ಅಲ್ಲಿ ಮತ್ತೆ ಇದು ಬಂದ್ಬಿಡೋರು, ಈಗ ಹಸು ಸಂಖ್ಯೆ ಹೋದಾಗ ಆಗೋಯ್ತಂತೆ. ಈ ಟ್ರಿಕ್ಕು ವಿಷ್ಣುಗೆ ಗೊತ್ತಾಗದೆ ಇರಲಿಲ್ಲ. ಅವನು ಹಾಗೆ ಒಂದು ಹಸು ತಾನು ಹಸುವಾಗಿ ಬರ್ಮೇಲೆ ಕರುನ್ನಾಗಿ ಮಾಡ್ಕೊಂಡು ಹೋಗಿ ಅದಿರೋ ನೀರಲ್ಲ ಅಮೃತವನ್ನೆಲ್ಲ ಕುಡ್ದಾಕ್ಬಿಟ್ರೆ ಅಂತ ಖಾಲಿ ಆಗೋಯ್ತದೆ. ಆವಾಗ ಹಸುರು ಹುಡುಕೋಗ್ಬಿಟ್ರು. ಈ ಕಥೆಯ ಜೊತೆ ಸೇರಿಸಿ ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಅದು ಮುಂದಕ್ಕೆ ತ್ರಿಪುರಾಸ ಸಂಹಾರದ ಕಥೆ ಪ್ರಸಿದ್ಧವಾದದ್ದು. ತಿಪ್ಪಾಸ ಮರುಕು ಸೇರಿದ ಬರುತ್ತೆ ಈ ಕಥೆ. ಇದು ರುದ್ರನ ಯಶಸ್ಸನ್ನು ಕಾಪಾಡದ, ಅಮೃತವನ್ನೆಲ್ಲ ತಾನು ಪಾನ ಮಾಡಿ ಭಗವಂತ ಅಂತ. ಆವಾಗ ತ್ರಿಪುರ ಸಂಹಾರ ಕಥೆ ಜೊತೆಯಲ್ಲಿ ಮೂರು ಪಟ್ಟಣಗಳು, ಒಂದು ಪಟ್ಟಣ ಚಿನ್ನದ್ದು, ಇನ್ನೊಂದು ಬೆಳ್ಳಿದು, ಒಂದು ಕಬ್ಬಿಣದ್ದು, ಅದು ಮೊಬೈಲ್ ಸಿಟೀಸು, ಯಾವಾಗಲೂ ಸಂಚಾರ ಮಾಡ್ತಾ ಇರ್ತಂತೆ. ಅದು ಹೊಟ್ಟೆ ಸೇರೋದಿಲ್ಲ, ನಿಶ್ಚಲವಾಗೋದಿಲ್ಲ. ಅಂಥ ಪಟ್ಟಣವನ್ನು ಬ್ರಹ್ಮದೇವರು ಈ ತ್ರಿಪುರಾಸುರರಿಗೆ ಕೊಟ್ಟರು. ನಡೆಯುವ ಶ್ರೀಕೃಷ್ಣನ ಬಾಲ್ಯಲೀಲೆಗಳನ್ನು ಕೊಂಡಾಡ್ತಕ್ಕಂಥ ಲಕ್ಷ್ಮಸ್ಕಂದದ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಶಸ್ಸರು ಉಪದ್ರವವನ್ನು ತಾಳಲಾರದೆ ದೇವತೆಗಳು ಭಗವಂತನ ಮರೆಯಿಟ್ಟರು. ಈ ಮೂರು ಪಟ್ಟಣಗಳು ಒಟ್ಟಿಗೆ ಸೇರಿದರೆ ಒಂದೇ ಬಾಣದಿಂದ ಅದನ್ನು ಯಾವನು ಹೊಡೆದು ಸಂಹಾರ ಮಾಡ್ತಾನೆಯೋ ಅವನಿಂದಲೇ ಇವರಿಗೆ ಮರಣ ಅಂತ. ಅದರಂತೆ ಮಹಾದೇವನು ಬ್ರಹ್ಮದೇವನ ಸಾರಥಿಯನ್ನ ಮಾಡಿಕೊಂಡು, ನಾರಾಯಣನ್ನೇ ಬಾಣವನ್ನ ಮಾಡಿಕೊಂಡು, ನಾಲ್ಕು ವೇದಗಳನ್ನೇ ಕುದುರೆಗಳನ್ನಾಗಿ ಮಾಡಿಕೊಂಡು, ಸೂರ್ಯಚಂದ್ರನ ಚಕ್ರಗಳನ್ನಾಗಿ ಮಾಡಿಕೊಂಡು, ವಾಸಿಗೆಯನ್ನೇ ಹಗವನ್ನಾಗಿ ಮಾಡಿಕೊಂಡು ಕುದುರೆಗಳನ್ನ ಕಟ್ಟೋದಕ್ಕೆ ಅವನು ಹುಡುಕ್ತಾ ಇದ್ದ. ಒಂದೇ ಎಟ್ಟು ಗುರಿ ಇಟ್ಟವ್ರನ್ನ ಕೊಂದಾಕ್ಬಿಡ್ಬೇಕು ಅಂತ. ಆದರೆ ಬೆರಳು ಅಳ್ಳಾಡುತ್ತೆ, ಹೆಬ್ಬೆರಳು ಅಳ್ಳಾಡೋಕೆ ಶುರು ಮಾಡೋದು, ಏನು ಬಾಣಪ್ರಯೋಗ ಮಾಡೋದು, ಇದೇನು ಹೀಗೆ ಆಗ್ತಾ ಇದೆಯಲ್ಲ ಅಂತ ನೋಡಿದ್ರೆ ಹೆಬ್ಬೆರಳಿನ ಜಾಗದಲ್ಲಿ ಗಣೇಶ ಆಗಿ ಕೂತ್ಕೊಂಡು ಬೆರಳು ಅಳ್ಳಾಡಿಸ್ತಾ ಇದ್ದಾರೆ. ಯಾಕೆ ನನಗೆ ಪೂಜೆ ಮಾಡಲಿಲ್ಲ, ವಿಘ್ನ ಮಾಡ್ತೇನೆ. ಆ ಶಕ್ತಿ ಗಣೇಶ ಶಿವಂದೇ ಕೊಡಲ್ಪಟ್ಟಿದ್ದು, ಆದರೆ ಆ ಪೋರ್ಟ್ಫೋಲಿಯೋ ಕೊಟ್ಟಮೇಲೆ ಅದು ನಿರ್ವಹಿಸಬೇಕು ಅಂತ ಈ ಕಥೆ ಭಾಗವತ ಶಿವಪುರಾಣದಲ್ಲಿ ಬರುತ್ತೆ. ಪ್ರಸಂಗಕ್ಕೂ ಹೇಳಿದೆ ಅಷ್ಟೆ. ಅವಾಗ ಆದವು ಮಹಾಗಣಪತಿ ಪೂಜಾ ಅಂಕರಿಷಿಕೆ ಮಾಡಿದ್ಮೇಲೆ ಬೆಳೆ ಸ್ತಬ್ಧವಾಯಿತು. ಅಭಿಜಿನ್ ಮುಹೂರ್ತ ಒಂದೇ ಇಟ್ಟು ಸುಟ್ಟಾಪುಟ್ಟ ಅಂದ ಕಥೆ ಇದೆ. ತತ್ವಾರ್ಥಯುಕ್ತವಾದ ಕಥೆ ಅಂತ ಅಷ್ಟು ಮಾತ್ರ ಹೇಳಿರ್ತೇನೆ. ತ್ರಿಗುಣಗಳನ್ನು ಮಹಾಯೋಗಿಯು ದಾಟಬೇಕಾಗಿದ್ದರೆ ಅದಕ್ಕೆ ಭಾಗವತದಿಂದಲೇ ಸಾಧ್ಯ. ಅದು ಆ ತ್ರಿಗುಣಗಳು ಯಾವುದು ವಿಷಮವಾಗಿರುತ್ತೆ, ಸಮವಾಗಿರೋಲ್ಲ. ತ್ರಿಗುಣ ವಿಷಮ ಇರುತ್ತೆ, ಸೃಷ್ಟಿಯಾಗೋದು. ತ್ರಿಗುಣ ಒಂದೇ ಜಾಗ ಬರೋದೋ ಈಕ್ವಲಿಬ್ರಿಯಂ ಬರೋದೋ ಯಾವಾಗ ಅಂದ ಸಮಾಧಿಯಲ್ಲಿ. ಮಹಾಯೋಗಿ ಆದ ಶಿವನು ಆ ಸಮಾಧಿನಿಷ್ಠನಾದ್ದರಿಂದ ಆ ತ್ರಿಗುಣಗಳು ಕೂಡ, ಅದ್ರಗಳು ಒಂದು ಕಬ್ಬಣ್ಣ ಕೆಂಬಣ್ಣ ಬೀಳಿದ ಕಬ್ಬಣ್ಣ ತಮಗುಣ, ಕೆಂಬಣ್ಣ ರಜೋಗುಣ, ಬಿಳಿ ಬಣ್ಣ ಸತ್ತು ಗುಣ, ಈ ಮೂರು ವೈಷಮ್ಯದಲ್ಲಿ ಇರೋದ್ರಿಂದ ಅದು ಗೆಲ್ಲೋಕ್ಕಾಗೋಲ್ಲ. ಇದು ಮೂರು ಸಾಮ್ಯಸ್ಥಿತಿ ಯಾವಾಗ ಬಂತೋ ಆವಾಗ ಅಸ್ಮಾಕಮೇಕಿ ಭೂತಾನಾಂ ನಿಷ್ಕಳಂ ಪರಮಂ ಪದಂ ಎಂಬಂತೆ ಸ್ಥಿರತೆ ಉಂಟಾಗಿ, ತಿಮ್ಮುಡುತ್ತಡಿ ಯೋಗ ಉಂಟಾಗಿ ಒಂದೇ ಏಟಿಯವನು ಸುಟ್ಟಾಪಣ ತತ್ವಾರ್ಥದ ಕಥೆ ಭಯ. ಈ ಕಥೆ ಸೇರದಂತೆಯೇ ಆ ಅಸುರರು ಶಕ್ತಿಯನ್ನೆಲ್ಲ ಹ್ರಾಸ ಮಾಡಿಕೊಳ್ಳಿ ಭಗವಂತ ಬ್ರಹ್ಮ ಇಬ್ಬರು ಸೇರಿಕೊಂಡು ಹೋಗಿ ಅಮೃತನ ಕುಡಿದಾಕ್ಬಿಟ್ರು ಅನ್ನೋ ಕಥೆಯನ್ನು ಶ್ರೀಮದ್ ಭಾಗವತ ಹೇಳಿದ್ರು. ಇತ್ಯಾದಿ ಬಾಜಿಬಾಯಿಯ ಕಥೆಗಳನ್ನೆಲ್ಲ ಕೇಳಿದ ಪರೀಕ್ಷೆ ರಾಜ ತುಂಬ ಸಂತೋಷಪಟ್ಟು, ಇನ್ನು ನೇರವಾಗಿ ಶ್ರೀಕೃಷ್ಣ ಕಥೆಯನ್ನೇ ಕೇಳಿ ಬಯಸ್ತೇನೆ, ಆತನೇ ತಾಯಿಯ ಗರ್ಭದಿರುವಾಗ ನನ್ನನ್ನು ಕಾಪಾಡಿದವನು, ಆತನ ಕಥೆಗಳೇ ಅತ್ಯಂತ ಶ್ರೇಷ್ಠವಾಗಿ ಮನಸ್ಸು ನಡೀತಾ ಇರ್ತಕ್ಕದ್ದು. ಶಾಸ್ತ್ರ ಹೇಳುತ್ತೆ ಅವತಾರೇಶತೆ ನೇದಿಷ್ಠಂ ತತ್ಪ್ರೇಷ್ಠಂ ಅಂತ. ಅವತಾರಗಳಲ್ಲಿ ಯಾವುದು ನೇದಿಷ್ಟ ಮೀನ್ಸ್ ನಿಯರೆಷ್ಟ, ಯಾವುದು ಅತ್ಯಂತ ಹತ್ತಿರದ್ದು ಅದು ತುಂಬ ಶ್ರೇಷ್ಠ ಉಪಾಸನೆಗೆ ಅಂತ. ಈ ಭಗವಂತ ಅವತಾರಗಳಲ್ಲಿ ಅತ್ಯಂತ ಹತ್ತಿರದ ಅವತಾರ ಶ್ರೀಕೃಷ್ಣ ಅವತಾರ, ಚಾನ್ ಶ್ರೇಷ್ಠವಾದ. ಆಚಾರ್ಯ ವೇದಾಂತೇಶ್ವರು ಶತದೂಷಣಿಯಲ್ಲಿ ಆರಂಭದಲ್ಲಿ ಹಯಗ್ರೀವನ್ನು ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿ ಕೊಡೆಯಲ್ಲಿ ಹಯಮುಖ ಮುಖೈ ಸ್ತತದ್ರೂಪೈರ್ ಅಕರ್ಮ ವಿನಿರ್ಮಿತೈ, ಶ್ರೀ ಹಯಗ್ರೀವ ಮುಂತಾದಂತಹ ಅಕರ್ಮ ವಿನಿರ್ಮಿತ ನಾನಾ ರೂಪಗಳಿಂದ ನಮ್ಮನ್ನು ಯಾವನು ಕಾಪಾಡ್ತಾ ಇದ್ದಾನೆಯೋ ಅಂತಹ ಜಯತು ದೇವ ಧನಂಜಯ ಸಾರಥಿ ಅಂತ ಅಂತ ಶ್ರೀಕೃಷ್ಣನನ್ನು ಕಾಪಾಡಲಿ ಅಂತ ಅಳ್ತಾ ಇರುತ್ತಾನೆ. ಮತ್ತೆ ಒಂದು ಕಾಲದಲ್ಲಿಯೋ ಪ್ರತಿಭಾಸ್ವಂತ ಒಮ್ಮ ಅಂತಿಮ ಪ್ರಯಾಣ ಎಂಬ ಜಾಗದಲ್ಲಿ ಶ್ರೀಕೃಷ್ಣನೇ ಜ್ಞಾಪಿಸ್ಕೊಳ್ತಾರೆ. ಶ್ರೀಕೃಷ್ಣಸ್ತು ಭಗವಾನ್ ಸ್ವಯಂ ಜ್ಞಾಪಿಸ್ಕೊಳ್ಳಿ ನೇರವಾಗಿ ಅವನ ಕಥೆಯನ್ನು, ಅವನ ಅವತಾರ ಕಥೆ, ಅವನು ಮಾಡೋದು ಬುದ್ಧಿ ಲೀಲೆಗಳು,
ಅವರ ಕಡೆಯಲ್ಲಿ ಪರಮಧಾಮ ವಿಷ್ಣು ಭಾಗವನ್ನು ಇನ್ನು ನಾಳೆ ಮೂರು ದಿವಸಗಳಲ್ಲಿ ಭಾಗವತ ಅರ್ಪಣೆ ಮಾಡ್ತೀವಿ. ಸರಿಯಾಗಿ 8 ಗಂಟೆ ಕೃಷ್ಣಾರ್ಪಣೆ ಬಂತು.